ಯುಗ ನಾಲ್ಕು ಕಾಲ ಪ್ರಮಾಣದ ಮುಖ್ಯ ಕಾಲಘಟ್ಟಗಳು ಅದರಲ್ಲಿ ಬರ್ತಕ್ಕಂಥ ಕಾಲ ಕಲಿಯುಗ. ಈ ಕಲಿಯುಗ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಬಹಳ ಕೆಟ್ಟ ಯುಗ ಇದು. ಧರ್ಮ ಸತ್ಯ ಧರ್ಮಗಳೆಲ್ಲ ಎತ್ತಬಹುದವ ಕಾಣೆ ಉತ್ತಮರ ಜೀವನಕ್ಕೆ ಹಾದಿ ಇಲ್ಲ ಅಂತ ಹೇಳಿ ಕನಕದಾಸ ತಂಬಿಯವರು ಹೇಳಬೇಕಾದ್ರೆ ಕಲಿಯುಗದ ಬಗ್ಗೆ ಏನು ಕಂಡಷ್ಟು ಬೇಕು ಅಂತ ತಿಳಿಸ್ತಾರೆ. ಆದರೆ ಕಲಿಯುಗದ ಬಗ್ಗೆ ಒಂದು ವಿಶಿಷ್ಟವಾದ ಹಿರಿಮೆ ಅಂತ ಹೇಳ್ತಕ್ಕಂಥ ಮಾತು ಭಾಗವತ ಪುರಾಣದಲ್ಲಿ ಬರುತ್ತೆ. ಏನು ವೈಶಿಷ್ಟ್ಯ ಅಂದರೆ ಅತಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥ ಕಾಲ ಅಂದರೆ ಕಲಿಯುಗ. ಅದಕ್ಕೆ ಕಾಲ ಪ್ರಶಂಸ ಅಂತ ಕರೀತಾರೆ. ಮೂರು ಸೇರಿದಾಗಾಯ್ತು, ಈಗ ದೇಹ ದೇಶ ಮತ್ತು ಕಾಲ. ಅದರಲ್ಲಿ ಕಾಲದ ದೃಷ್ಟಿಯಿಂದ ವಿಚಾರ ಮಾಡಿಕೊಟ್ಟು ನಾವಿರತಕ್ಕಂಥ ಕಾಲ ಕಲಿ ಕಾಲ ಅಂತಾಯಿತು. ಇಂಥ ಕಾಲಮಾನವನ್ನು ಲೆಕ್ಕ ಹಾಕಬೇಕಾದ್ರೆ ನಮ್ಮಲ್ಲಿ ಯಾರೂ ಕೂಡ ಇಷ್ಟು ವಿಶಾಲ ದೃಷ್ಟಿಯಿಂದ ಕಾಲಮಾನವನ್ನು ಲೆಕ್ಕ ಹಾಕಿಲ್ಲ. ಅದನ್ನು ನಮ್ಮ ಶಾಸ್ತ್ರೀಯ ಪದ್ಧತಿಯಲ್ಲಿ ಲೆಕ್ಕ ಹಾಕ್ತಾರೆ. ಮೊದಲನೇದಾಗಿ ಕಾಲಗಡನೆ, ನಾವೆಲ್ಲ 60 ಸೆಕೆಂಡ್ ಆದರೆ 1 ನಿಮಿಷ, 60 ನಿಮಿಷ ಆದರೆ 1 ಗಂಟೆ, 24 ಗಂಟೆಗೆ 1 ದಿವಸ ಲೆಕ್ಕ ಹಾಕ್ತೇವೆ. ನಮ್ಮ ಶಾಸ್ತ್ರ ಪ್ರಪಂಚದಲ್ಲಿ 60 ವಿಘಡಿಗೆಗಳು, ಪಳಗಳಾದರೆ 1 ಗಡಿಗೆ. ಅಂಥ ಗಡಿಗೆಗಳು 15 ಆದಾಗ 6 ತಾಸು, 30 ಆದಾಗ 12 ತಾಸು, 60 ಆದರೆ 24 ತಾಸು 1 ದಿವಸ, 30 ಮುಹೂರ್ತ ಅಂದರೆ ಒಂದೇ 60 ಗಡಿಗೆ ಅಂದರೆ 1 ದಿವಸಕ್ಕೆ, 60 ಗಡಿಗೆ ಆದರೆ 1 ದಿವಸ, 30 ಮುಹೂರ್ತ ಆದರೆ 1 ದಿವಸ. ಇಂಥ ಎರಡು ಭಾಗ ಮಾಡಿದ್ರು, ಹಗಲು ಮತ್ತು ರಾತ್ರಿ, 30 ಗಡಿಗೆ ಹಗಲಿಗೆ, 30 ಗಡಿಗೆ ರಾತ್ರಿ. ಅದನ್ನು ಸರಿಯಾಗಿ ಮತ್ತೆ 1 ವಾರ ಆದಾಗ 7 ಗ್ರಹಗಳಿಗೆ 1 ದಿನ ಸುತ್ತಿ ಬಿಟ್ಟಾಗ ಅದು 1 ವಾರ ಆಯಿತು. ಅಂಥ ವಾರಗಳಿಗೆ 2 ಆದಾಗ 1 ಪಕ್ಷ ಅಂತ ಕರೀತಾರೆ, ಶುಕ್ಲಪಕ್ಷ ಕೃಷ್ಣಪಕ್ಷ, 2 ಪಕ್ಷಗಳಾಗಿಬಿಟ್ರೆ 1 ಮಾಸ, 2 ಪಕ್ಷಗಳು 1 ಮಾಸ, 2 ಮಾಸಗಳಾದಾಗ 1 ಋತು ಅಂತ ಕರೀತಾರೆ, 1 ಋತು. ಅಂಥ ಋತುಗಳು 3 ಆದಾಗ 1 ಅಯನ, ಅಂಥ ಅಯನಗಳು 2 ಆದಾಗ 1 ವರ್ಷ ಅಂತ ಕರೀತಾರೆ. ಎಲ್ಲ 2-2 ಲೆಕ್ಕ ಇದೆ, ಹಗಲು ರಾತ್ರಿಯಿಂದ ಹಿಡಿದು ಎಲ್ಲ 2-2 ಲೆಕ್ಕ ಹಾಕ್ತಾ ಹೋಗ್ತಾರೆ. ಅದಕ್ಕೆ ಕಾಲವನ್ನು ಪಕ್ಷಿ ಅಂತ ಕರೀತಾರೆ. ಇದು ಹರ್ತಾ ಹೋಗುತ್ತೆ. ಈ ಕಾಲ ಎಂಥ ವಿಶಿಷ್ಟ ಪಕ್ಷಿ ಅಂದರೆ ಹಿಂದಕ್ಕೆ ಹಾರೋದೇ ಇಲ್ಲ, ಮತ್ತೆ ಯಾವ ಕಾಲಕ್ಕೂ ಮುಂದಕ್ಕೆ ಹೋಗ್ತಾ ಇರುತ್ತೆ ಹೊರತು 1 ಸೆಕೆಂಡ್ ಕೂಡ ಹಿಂದಕ್ಕೆ ಹೋಗೋದಿಲ್ಲ. ನಾವು ಇಟ್ಕೋಬೋದಷ್ಟೇ ಗಡಿಯಾರದಲ್ಲಿ ಹೊರತು ಅದು ಹಿಂದಕ್ಕೆ ಹೋಗೋದಿಲ್ಲ. ಅದು ಅದಕ್ಕೆ ಭಾಗವತ ಪುರಾಣದಲ್ಲಿ 9 ಒಗಟು ಹೇಳಿದಾಗ ಹಿಂದಕ್ಕೆ ಹೋಗದೇ ಇರೋದು ಯಾವುದು ಅಂತ ಕೇಳ್ತಾರೆ. ಅದು ಕಾಲ ಹಿಂದಕ್ಕೆ ಎಂದೂ ಹರಿದೇ ಇರತಕ್ಕಂಥದ್ದು ಅಂದರೆ ಕಾಲ ಸತತ ಮುಂದೆ ಹೋಗ್ತಾ ಇರ್ತಾರೆ. ಮನುಷ್ಯ ತಾನು ಮುಂದೆ ಹೋದ್ರೆ ಕಾಲದ ಜೊತೆಗೆ ಒಳ್ಳೆ ಸಿದ್ಧಿ, ಇಲ್ಲದ ಹೋದ್ರೆ ಹಿಂದುಳಿದು ಬಿಡ್ತಾನೆ ಅಂತ ಕರೀತಾರೆ. ಇದು ಕಾಲದ ಗತಿ. ಇಂಥ ವರ್ಷ 2 ಅಯನಗಳು ಸೇರಿ 1 ವರ್ಷ ಆಯ್ತಲ್ಲ, ಅಂಥ ವರ್ಷಗಳು 100 ಆದರೆ ಸಾಮಾನ್ಯವಾಗಿ ಮನುಷ್ಯರ ಆಯುರ್ಮಾನ ಅಂತ ಕರೀತಾರೆ. ಆಯುಹು ವರ್ಷ ಶತಂ ಋಣಾಂ ಪರಿಮಿತಂ ಅಂತ ಕರೆಯೋದು ಪದ್ಧತಿ. ಇದು 100 ವರ್ಷ ಸಾಮಾನ್ಯವಾದ ವರ್ಷ. ಆದರೆ ಕಲಿಯುಗದಲ್ಲಿ 120 ವರ್ಷ ಪೂರ್ಣಾಯುಷ್ಯ ಅಂತ ಕರೀತಾರೆ. 120 ವರ್ಷ ಪೂರ್ಣಾಯುಷ್ಯ ವಾದಿರಾಜ ಸ್ವಾಮಿ ಜ್ಞಾಪಿಸ್ಕೋಬೇಕು ನಾವು. ಕಲಿಯುಗ 120 ವರ್ಷಗಳ ಕಾಲ ಅಖಂಡವಾದ ಒಂದೇ ರೀತಿಯಲ್ಲಿ ಯಾವುದೇ ವಿಧವಾದಂಥ ಆಲಸ್ಯಾದಿಗಳನ್ನು ಹೊಂದದೇನೆ ಇದ್ದ ಮಹಾಮಹಿಮರು ವಾದಿರಾಜ ಸ್ವಾಮಿಗಳು ಪೂರ್ಣಾಯುಷ್ಯ ಅಂತ ಕರೆದಿದ್ದಾರೆ. ಅದಕ್ಕೆ ಇಂಥ ಕಲಿಯುಗದ ಒಟ್ಟು ಅವಧಿ ಎಷ್ಟು ಅಂತ ಕೇಳಿದರೆ 432,000 ವರ್ಷ. ಒಟ್ಟು ಕಲಿಯುಗದ ಅವಧಿ 432,000 ವರ್ಷ. ಅಷ್ಟು ದೀರ್ಘವಾದದ್ದು. ಈಗಿನ್ನೂ 5,000 ಚಿಲ್ಲರೆ ಅಷ್ಟೇ ಮುಗಿದಿರೋದು. ಅಂದರೆ ಕಲಿಯುಗದ ಉಷಕಾಲ ಇದ್ದಾಗ, ಸೂರ್ಯೋದಯ ಕೂಡ ಆಗಿಲ್ಲ ಕಲಿಯುಗದ, ಅರುಣೋದಯ ಮುಂದೆ ಸೂರ್ಯೋದಯ ಹತ್ರ ಇದ್ದೇ ಬಟ್ಟೆ. ಅಷ್ಟರಷ್ಟು ಆರಾಮುತ ಬೆಳಿಗ್ಗೆ 7 ಗಂಟೆಗೆ ಭಾರಿ ಬಿಸಿಲು ಅಂತಾರಲ್ಲ ಕೆಲವು ಕಡೆ, ಆ ಥರ ಉಡ್ತಿರ್ಲಿಕ್ಕೆ ಬಿಸಿಲು ಅಂತೆ. ಕೆಲವು 10 ಗಂಟೆ ಬಿಸಿಲು ಬಂದು 7 ಗಂಟೆಗೆ ಬಿಸಿಲಿದ್ದ ಕಲಿಯುಗದಲ್ಲಿ ಇನ್ನು ಡಾನ್ ಆಫ್ ಕಲಿಯುಗ ಇದೆ. ಇವರೆಲ್ಲ 2012ಕ್ಕೆ ಎಂಡ್ ಆಫ್ ಕಲಿಯುಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ ಅದೇನಲ್ಲ, ಇನ್ನು ಆರಂಭ ಅಷ್ಟೇ. ಬೆಳಿಗ್ಗೆ 6 ಗಂಟೆಗೆ ಎಂಡ್ ಆಗ ಕುಡಿದು ಬಿದ್ದವ್ರಿಗೆ ಆಗುತ್ತೆ, ಉಡಿದವ್ರಿಗೆ ಆಗೋದಿಲ್ಲ ಅದೆಲ್ಲ. ಅಂದರೆ ಶಾಸ್ತ್ರೀಯ ಹಿನ್ನೆಲೆ ಇದ್ದವರಿಗೆ 2012 ಪ್ರಳಯ ಅಲ್ಲ, ಅದು ದುಡ್ಡು ಮಾಡಿಕೊಳ್ಳೋ ವ್ಯವಸ್ಥೆ ಹೆದರ್ಸೋದಕ್ಕೆ ದುಡ್ಡು ಮಾಡ್ಕೊಳ್ಳೋದು ಮಾಡ್ತಾರೆ ಹೊರತೇನು. ಇನ್ನು ಅನಾಹುತಗಳು ಆಗ್ತಿರ್ತವೆ ಎಲ್ಲ ಕಾಲಕ್ಕೂ ಇದ್ದಿದ್ದೇ ಅದು. ಮೊದಲಿಂದ ಕೊನೆಯವರು ಕಲಿಯೋದೊಳಗೆ ನ್ಯಾಚುರಲ್ ಕ್ಯಾಲಾಮಿಟೀಸ್ ಮಿತಿಮೀರಿ ಆಗೋದು ಸಹಜ. ಅದೇನು ಪ್ರಳಯ ಅಂತ ಕರೆಯೋದಿಲ್ಲ. ಅದು ಪ್ರಳಯ ಅಂತ ಹೇಳಿದಾಗ ಒಬ್ಬಿಬ್ಬರು ಸಾಯೋದು ಬೇರೆ, ಮಾಸಲ್ಲಿ ಸಾಯೋದು ಬೇರೆ. ಪ್ರಳಯ ಅಂದರೆ ಮಾಸ್ ಅಟ್ಯಾಕ್. ಮಾಸ್ ಅಟ್ಯಾಕ್ ಅಂತ ಹೇಳಿದಾಗ ಇಡೀ ಇದೇ ಜಗತ್ತೇ ನಾಶ ಆಗಬೇಕು. ಅಂಥ ಪ್ರಳಯ ಈಗ ಏನು ಮಾಡಿದ್ರು ಆಗೋದಿಲ್ಲ. ಈ ಕಲಿಯುಗದ ಕೊನೆಗೂ ಅಂಥ ಪ್ರಳಯ ಆಗೋದಿಲ್ಲ. ಆ ಪ್ರಳಯ ಆಗೋದು ಚೇಂಜ್ ಆಗಿಬಿಟ್ಟು ಕೃತಯುಗಕ್ಕೆ ಹೋಗಿಬಿಡ್ತಾರೆ ಅಷ್ಟೇ. ಅದು ದೈನಂದಿನ ಕಲು ಮನುಗಳ ಪ್ರಳಯ ಬೇರೆ, ದೈನಂದಿನ ಪ್ರಳಯ ಬೇರೆ, ಕೊನೆಗೆ ಮಹಾಪ್ರಳಯ ಅಂತ ಕರೀತಾರೆ. ಅದನ್ನು ಭಾರಿ ಭಾರಿ ದೂರ ಉಂಟು. ಒಟ್ಟು 432,000 ವರ್ಷಗಳ ಕಾಲ ಕಲಿಯುಗ. ಇದರ 2.5 ದ್ವಾಪರಯುಗ. ಈ ಕಲಿಯುಗದ 3.5 ತ್ರೇತಾಯುಗ. ಇದರ 4.5 ಕೃತಯುಗ. ಒಟ್ಟು ಸೇರಿಸಿಬಿಟ್ರೆ ಎಷ್ಟಾಗುತ್ತೆ ಅಂದರೆ 43,20,000 ವರ್ಷ ಆಯಿತು. 43,20,000 ವರ್ಷ ಒಟ್ಟು ಒಂದು ಸರ್ಕಲ್ ಇದ್ಬೋದು. ಒಂದು ಸೈಕಲ್ ತೊಗೊಂಡು 4 ಕೃತ ತ್ರೇತ ದ್ವಾಪರ ಕಲಿ ಇಷ್ಟಾದರೆ
ಒಂದು ಮಹಾಯುಗ ಅಂತ ಕರೀತಾರೆ. ಯುಗ ಮಹಾಯುಗ ಅಂತ ಕರೆಯೋದು. ಇಂಥ ಮಹಾಯುಗಗಳು 71.something ಆಗಬೇಕು, 71.something ಅಥವಾ ಒಟ್ಟು 1000 ಮಹಾಯುಗ ಆಗಬೇಕು, 1000 ಮಹಾಯುಗ ಆಗಬೇಕು. ಈ 71.something ಆದಾಗ ಅದಕ್ಕೊಂದು ಮನ್ವಂತರ ಅಂತ ಕರೀತಾರೆ. ಮನ್ವಂತರ ಅಂಥದ್ದು 14 ಆದಾಗ ಅದು ಬ್ರಹ್ಮದೇವರ ಹಗಲು ಅಂತ ಕರೀತಾರೆ. ಅಂದರೆ ಮನ್ವಂತರ ಅಂದ್ರೆ ಅರ್ಥ ಆಯ್ತಲ್ಲ, 43,20,000 ವರ್ಷ ಇಂಟು 14 ಮಾಡಬೇಕು, ಇಂಟು 71 ಮಾಡಬೇಕು. 71 ಮಾಡಿದರೆ ಆಗ ಅದು ಒಂದು ಮನ್ವಂತರ ಅಂತ ಹೆಸರು ಅಷ್ಟೇ. ಎಷ್ಟು ಕಡಿಮೆ ನಮ್ಮ ರಾಜ MLA MP ಐದೈದು ವರ್ಷಕ್ಕೆ ಎಷ್ಟು ಹಾರಾಡ್ತಿರ್ತಾರೆ, ಮನು ಎಷ್ಟು ಹಾರಾಡ್ಬೋದು ಲೆಕ್ಕ ಹಾಕಿರೋಣ. ಎಷ್ಟು ದೀರ್ಘಕಾಲ ಪ್ರಹ್ಲಾದನ ಆಳ್ವಿಕೆ ಒಂದು ಮನ್ವಂತರ ಅಂತ ಕರೀತಾರೆ. ಪ್ರಹ್ಲಾದ ಆಡಿದ್ದು ಒಂದು ಮನ್ವಂತರ ಕಾಲ ಪ್ರಹ್ಲಾದ ಆಡುತ್ತಾರೆ. ಇಂದ್ರದೇವರು ಒಂದು ಮನ್ವಂತರ ಕಾಲ ಇರ್ತಾರೆ. ಇಂದ್ರದೇವರು ಮನು ಪ್ರಹ್ಲಾದ ಇವರೆಲ್ಲ ಆಳ್ವಿಕೆ ಒಂದೊಂದು ಮನ್ವಂತರ ಕಾಲದ ಅವಧಿಯವರು. ಅದು ಎಷ್ಟು ವೈಭವಪೂರ್ಣವಾದ ಜೀವನ, ಮೋಸ ವಂಚನೆಗಳ ಹೆಸರು ಒಂದು ತುಣುಕು ಕೂಡ ಇಲ್ಲದೆ ಇರತಕ್ಕಂಥ ಪುಣ್ಯಾತ್ಮರು ಅವರೆಲ್ಲ ಕೂಡ. ಇಂಥ ಮನುಗಳು 14 ಆಗಿಬಿಟ್ರೆ, ಇಂಥ ಕಲಿಯು ಮಗನು 14 ಆದಾಗ ಅದನ್ನು ಬ್ರಹ್ಮದೇವರ ಒಂದು ಹಗಲು ಅಂತ ಕರೀತಾರೆ. ಬ್ರಹ್ಮದೇವರ ಒಂದು ಹಗಲು, ಜಸ್ಟ್ ಇಮ್ಯಾಜಿನ್ ಮಾಡಿ, ಎಲ್ಲಿ ನಮ್ಮ ಕಾಲ ಎಲ್ಲಿ ಬ್ರಹ್ಮದೇವರ ಕಾಲ ಲೆಕ್ಕ ಹಾಕಬೇಕು. ಎಲ್ಲಿ ನಮ್ಮ ಕಾಲ ಇದೆ, ಬ್ರಹ್ಮದೇವರ ಕಾಲ ಎಲ್ಲಿದೆ? 14 ಒಟ್ಟು ಮನ್ವಂತರ ಕಾಲ ಅಂದರೆ ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನ ಮುಚ್ಚತೆ ಎಂದು ಭಗವದ್ಗೀತೆಯಲ್ಲಿ ಬರುತ್ತೆ. ಅದಿಬ್ಬರಿಗೂ ಅನ್ವಯ, ದೇವರಿಗೆ ವಿಶೇಷವಾಗಿ ಬ್ರಹ್ಮದೇವರು ಒಂದು ರೀತಿ. 1000 ಮಹಾಯುಗಗಳು ಅಂದರೆ 43,20,000 × 1000 ಅಷ್ಟಾದರೆ ಬ್ರಹ್ಮದೇವರಿಗೆ ಒಂದು ಹಗಲಷ್ಟೇನೆ ನೆನಪಿರಬೇಕು. ಅಷ್ಟೇ ಕಾಲವಾದರೆ ಒಂದು ರಾತ್ರಿ, ಅಂಥದ್ದು 360 ಒಂದು ವರ್ಷ ಅವರಿಗೆ, ಅಂಥದ್ದು 100 ಆದರೆ ಬ್ರಹ್ಮದೇವರ ಕಾಲ. ಅದಕ್ಕೆ ಪರಕಾಲ ಅಂತ ಕರೀತಾರೆ. ಪರಕಾಲ ಬಂದು ಎಷ್ಟು ದೊಡ್ಡವರು ಅರ್ಥ ಆಯ್ತಲ್ಲ. ಈ ಕಾಲಮಾನದಲ್ಲಿ ಬೇರೆ ಯಾವ ದೇವತೆಗಳನ್ನು ಸೇರಿಸಿಲ್ಲ, ಬ್ರಹ್ಮದೇವರೊಬ್ಬರೇ. ದೀರ್ಘಕಾಲ ಇರೋದವರೊಬ್ಬರೇ, ಒಂದೇ ಸರ್ತೆ ಹುಟ್ಟಿ ಒಂದೇ ಸರ್ತೆ ಹೇಳ್ಬಿಡೋದು ಬ್ರಹ್ಮದೇವರೊಬ್ಬರೇ. ಇಂಥ ಒಂದು ಕಾಲ ಪರಮಾತ್ಮನಿಗೆ ಎಷ್ಟು, ನಾರಾಯಣನಿಗೆ ಅಂದರೆ ಒಂದು ಕಣ್ಣು ಮುಚ್ಚಿ ಅಷ್ಟಂತೆ, ಅಷ್ಟು ಸುಮ್ಮನೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಅಷ್ಟೇ ಅಷ್ಟೇ. ಎಷ್ಟು ಇಮ್ಯಾಜಿ, ಎಷ್ಟು ದೊಡ್ಡವನು ದೇವರು ಅಂತ ಅರ್ಥ ಆಗುತ್ತಾ. ಒಂದು ಸರ್ತೆ ಹುಟ್ಟಿ ಒಂದು ಸರ್ತೆಯವರು ಬ್ರಹ್ಮದೇವರು ಬಿಟ್ಟು ಎಂದೂ ಹುಟ್ಟದೇ ಇರೋದು ಅಂದರೆ ಲಕ್ಷ್ಮೀನಾರಾಯಣ. ಅವ್ರಿಗೆ ಹುಟ್ಟಿನ ಹೆಸರೇ ಇಲ್ಲ, ಸಾವಿನ ಪ್ರಸಕ್ತಿಯೇ ಇಲ್ಲ ಅಂತ ಮಹಾನುಭಾವರು. ಅಲ್ಲಿ ಕಾಲಗಣನೆಯ ಲೆಕ್ಕದಲ್ಲೂ ಕೂಡ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ. ದೀರ್ಘಕಾಲ ಇದ್ದಾಗ ಆ ಕಾಲಮಾನವನ್ನು ಮೆಟ್ಟಿ ನಿಂತಿತ್ತು ಪರಮಾತ್ಮ. ಅದಕ್ಕೆ ಕಾಲಾಂತರ್ಗತ ಕಾಲ ನಿಯಾಮಕ ಅಂತ ಕರೀತ. ಕಾಲಾಂತರ್ಗತ ಕಾಲ ನಿಯಾಮಕ, ಯಾವ ಕಾಲವೂ ದೇವರನ್ನು ಏರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಉಳಿದವರಿಗೆಲ್ಲ ಆಫೀಸಿಗೆ ಕಾಲ ಇರ್ತದೆ, ಆದರೆ ಓನರಿಗೆ ಕಾಲ ಇಲ್ಲ. ಬಂದದ್ದು ಬಂದ ಬಂದ ಹೋದಷ್ಟು ಯಾರು ಕೇಳಾಗಿಲ್ಲ ಆತನು. ಉಳಿದವರು ಆತು ಕೇಳ್ತಾನೆ, ಆತನ ಯಾರು ಕೇಳಾಗಿಲ್ಲ. ಒಂದು ಆಫೀಸರಿಗೆ ಶಕ್ತಿ ಇದ್ದಾಗ ಇಡೀ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮನಿಗೆ ಎಂಥ ನಿಯಂತ್ರಣ ಇರುತ್ತೆ ಯೋಚನೆ ಮಾಡಬೇಕು. ಇದೆಲ್ಲ ಯಾತಕ್ಕೆ ಬೇಕು ಅಂತ ಗೊತ್ತಾಗುತ್ತೆ ಮುಂದೆ. ಇಷ್ಟೆಲ್ಲ ಗೊತ್ತಾಗಿಬಿಟ್ರೆ ಕಾಲ ನಮಗೆ ಎಷ್ಟು ಕಾರಣನೋ, ಆ ಕಾಲದ ನಿಯಾಮಕ ಸರ್ವತಂತ್ರ ಸ್ವತಂತ್ರನಾದ ಪರಮಾತ್ಮ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಹಿಂದಿನ ಜೀವನ ಎಷ್ಟಿದೆ, ಮುಂದಿನ ಜೀವನ ಎಷ್ಟಿದೆ ಲೆಕ್ಕ ಹಾಕಬೇಕು. ನಮ್ಮದು ಇದು ನಮ್ಮ ಜೀವನ ಇದೆಯಲ್ಲ, ಒಂದು ಜನರು ಸ್ಪಾಟ್ ಇದ್ದಾಗಷ್ಟೇ. ಅದೊಂದು ಇನ್ಫೈನೈಟ್ ಸ್ಪೇಸ್ನಲ್ಲಿ ಒಂದು ಜಸ್ಟ್ ಒಂದು ಡಾಟ್ ಇಟ್ಟರೆ, ಅದು ಸ್ಮಾಲೆಸ್ಟ್ ಡಾಟ್ ಇಟ್ಟರೆ ಎಷ್ಟು, ಅಷ್ಟೇ ನಮ್ಮ ಜೀವನ. ಎಷ್ಟು ದೊಡ್ಡ ಕಾಲ ಇದೆ ಇಡೀ ಕಾಲ. ಪರಮಾತ್ಮ ಈ ಕಾಲವನ್ನು ಕಾಲ ನಿಯಾಮಕನಾಗಿ ಇಡೀ ಜಗತ್ತನ್ನು ಧಾರಣ ಮಾಡಿದ್ದಾರೆ. ಒಂದು ಕಡೆಗೆ ಕಾಲ ನಿಯಾಮಕ, ಇನ್ನು ಕಡೆ ಧಾರಕ ಶಕ್ತಿಯೂ ಪರಮಾತ್ಮನೇ. ಆ ಧಾರಣ ಶಕ್ತಿನ ಶಿಂಶುಮಾರ ರೂಪ ಅಂತ ಕರೀತಾರೆ. ಎಷ್ಟು ಗ್ರಹಗಳು, ಎಷ್ಟು ವಿಶಾಲವಾದ ಜಗತ್ತು ಗೊತ್ತಾ ಇದು. ನಮ್ಮ ಸೈನ್ಸ್ ಜನ ತಿಳ್ಕೊಂಡಿದ್ದಕ್ಕಿಂತ ಸೈನ್ಸ್ ಬಹಳ ದೊಡ್ಡ ಒಂದು ಜಗತ್ತನ್ನು ಹೇಳಿತು. ಅದು ಲೈಟ್ ಇಯರ್ಸ್ ಕಾನ್ಸೆಪ್ಟ್ನಲ್ಲಿ ಜಗತ್ತನ್ನು ವರ್ಣನೆ ಮಾಡಿದ್ದು ಸೈನ್ಸ್. ಅದಕ್ಕಿಂತ ದೊಡ್ಡ ಕಲ್ಪನೆ ಕೊಟ್ಟಿದ್ದು ಶಾಸ್ತ್ರ. ಇವತ್ತು ಎಂದೂ ಕೂಡ ಶಾಸ್ತ್ರದ ಪರಿಕಲ್ಪನೆಗೆ ಆದ್ದರಿಂದ ಈ ಕಾಲಭಾರದ ಹಿರಿಮೆ ಇಡೀ ಜಗತ್ತಿನ ಒಟ್ಟು ಪ್ರಮಾಣ ನಮ್ಮ ಜೀವನದ ಅವಧಿ. ಹೆಸರಿ 100 ಎಷ್ಟೋ ಅನ್ಕೋಬಹುದು ನಾವು, ಆದರೆ ಇಡೀ ಕಾಲಮಾನ ಜಸ್ಟ್ ಒಂದು ಸ್ಮಾಲೆಸ್ಟ್ ಡಾಟ್ ಆಗ್ತೇವೆ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮ ಹಾರಾಟಕ್ಕೆ ಏನು ಅರ್ಥನೇ ಇರೋದಿಲ್ಲ. ಇದನ್ನು ನೇಮನ ಪರಮಾತ್ಮ ಮಾಡ್ತಾನಲ್ಲ, ಎಂದೆಂದೂ ಬದಲಾವಣೆ ಇಲ್ಲದೆ ಇರ್ತಾನಲ್ಲ, ಏನು ಆಶ್ಚರ್ಯ. ಉಳಿದವರಿಗೆ ಕಾಲದ ಪೆಟ್ಟು ಬೀಳುತ್ತೆ ಅಂತ ಹೇಳ್ತಾರೆ. ಒಂದು ಪುಸ್ತಕ ತಗೊಳ್ಳಿ, ಹಾಗೆ ಇಟ್ಟುಬಿಡಿ, ಒಂದು ಸ್ವಲ್ಪ ದಿವಸ ತೆಗೆದು ನೋಡಿ, ಬಿಟ್ಟು ನೋಡಿ, ಆಗ ತಾಗ ತುಂಡಾಗ್ತಿರುತ್ತೆ. ಉಪಯೋಗಿಸೇ ಇಲ್ಲ, ಉಪಯೋಗಿಸಿದರೆ ಪುಸ್ತಕ ಹಾಳಾಗುತ್ತೆ, ಉಪಯೋಗಿಸೋದಿಲ್ಲ ಪುಸ್ತಕ ಹಾಳಾಗುತ್ತೆ, ಉಪಯೋಗಿಸಿದ್ರೂ ಪುಸ್ತಕ ಹಾಳಾಗುತ್ತೆ, ಉಪಯೋಗಿಸ್ತಾ ಹೋದ್ರೂ ಪುಸ್ತಕ ಹಾಳಾಗುತ್ತೆ. ಅದಕ್ಕೆ ಪುಸ್ತಕರೇ ಬೇಡ ಅಂತ ತಿಳ್ಕೊಂಬಿಡಿ, ಹಾಗೆ ಹಾಳಾಗುತ್ತಲ್ಲ ಮತ್ತೆ ಪುಸ್ತಕ. ಹಾಗಲ್ಲ ಅಂತ, ಪುಸ್ತಕ ಹಾಡ ಊಟ ಮಾಡಿದ್ರೂ ಅಷ್ಟೇ ಬಿಟ್ಟು ಎಲೆ ತೆಗಿಬೇಕು. ಅಷ್ಟರೊಳಗೆ ಊಟ ಮಾಡಿರ್ತೇವಲ್ಲ ಅದು ದೊಡ್ಡ ಕಾಲ. ಉಪಯೋಗಿಸ್ ಪುಸ್ತಕ ಉಪಯೋಗಿಸ್ಬೇಕು ನಾವು. ಉಪಯೋಗಿಸೋ ಪುಸ್ತಕನೂ ಹಾಳಾಗುತ್ತೆ, ಉಪಯೋಗಿಸ್ತಾ ಇರೋದು ಹಾಳಾಗುತ್ತೆ, ಉಪಯೋಗಿಸ್ತಾ ಇರೋದು ಇನ್ನೂ ಬೇಗ ಹಾಳಾಗುತ್ತೆ. ಅದು ಆಶ್ಚರ್ಯ, ಉಪಯೋಗಿಸಿದ್ದಕ್ಕಿಂತ ಉಪಯೋಗಿಸ್ತಾ ಇರೋದು ಬೇಗ ಹಾಳಾಗುತ್ತೆ. ಅದು ಕಾಲದ ಪ್ರಭಾವ ಅಂತ ಕರೀತಾರೆ. ಅದಕ್ಕೆ ಮನುಷ್ಯನ ಕಾಲವಾದರು ಅಂತ ಕರೆಯೋದು ಪದ್ಧತಿ. ಕಾಲವಾದರು ಅಂದ್ರೆ ಕಾಲಕ್ಕೆ ಅಧೀನರಾಗಿ ಹೋಗಿಬಿಟ್ರು ಅಂತ ಅರ್ಥ. ಇದು ಕಾಲಕ್ಕೂ ನಮಗೂ ಸಂಬಂಧ ಇದೆ. ಈ ಕಾಲದಲ್ಲೂ ಕೂಡ ಕೃತಯುಗ ಮೊದಲಾದಲ್ಲೂ ವಾತಾವರಣ ಬೇರೆ ಆಗುತ್ತೆ ಅಂತ ಹೇಳ್ತಾರೆ. ಇಡೀ ದಿವಸನೇ ನೋಡಿಬೇಕಾದ್ರೆ ಬೆಳಗಿನ ವಾತಾವರಣನೇ ಬೇರೆ, ಮಧ್ಯಾಹ್ನದ ವಾತಾವರಣ ಬೇರೆ, ಸಾಯಂಕಾಲದ ವಾತಾವರಣ ಬೇರೆ. ಎಷ್ಟು ಬದಲಾವಣೆ ಆಗುತ್ತೆ ಯೋಚನೆ ಮಾಡಿ. ಬೆಳಗೊಳ್ಳೆ ತಂಪಿರೋ ವಾತಾವರಣ ಬೇರೆ, ಸೂರ್ಯೋದಯಕ್ಕಿಂತ ಮುಂಚೆ ಒಳ್ಳೆ ಹಿತಕರವಾದ ವಾತಾವರಣ, ಮಧ್ಯಾಹ್ನ ಬಿಸಿಯಾದ ವಾತಾವರಣ, ಸಾಯಂಕಾಲಕ್ಕೆ ಒಂದು ರೀತಿ ಕೂಲ್ ಆದರೂ ಕೂಡ ಪೂರ್ಣ ಅಲ್ಲ, ರಾತ್ರಿ ಹೊತ್ತಲ್ಲಿ ಬೆಳಗ್ಗೆ ಇಲ್ಲ. ಇಡೀ ದಿವಸದಲ್ಲಿ ಎಷ್ಟೆಷ್ಟು ಬದಲಾವಣೆ ಆಗುತ್ತಾ ಲೆಕ್ಕ ಹಾಕಬೇಕು. ಅದೇ ರೀತಿ ಕೃತಾದಿ ಯುಗಗಳಲ್ಲೂ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಕೃತಯುಗ ಹೇಗಿರುತ್ತೆ ಅಂತ ಕೇಳಿದ್ರೆ, ಒಳ್ಳೆ ಬೆಳಗಿನ ಕಾಲ ಸೂರ್ಯೋದಯ ಪೂರ್ಣ ಪ್ರಮಾಣದಲ್ಲಿ ಇದ್ದಾಗ, ಮಠ ಮಠ ಮಧ್ಯಾಹ್ನ ಇದ್ದಾಗ ಲೆಕ್ಕ. ಅಂತ ಹೊತ್ತಿನಲ್ಲಿ ಜಗತ್ತಿನಲ್ಲಿ ಧರ್ಮ ಪೂರ್ತಿ ತುಂಬಿರುತ್ತೆ. ರಾತ್ರಿ ಕಳ್ಳತನ ಮೊದಲಾದವುಗಳು ರಾತ್ರಿ ಹೆಚ್ಚಾಗುತ್ತೆ ಅಂತ ನಮಗೆ ಗೊತ್ತು. ಕಲಿಯುಗ ರಾತ್ರಿ ಕಾಲ ಇದ್ದಾಗ ವಿಜ್ಞಾನ ಭಾನುಮತಿ ಕಾಲ ಬನೇನ ಲೀನೆ ಅಂತ ಕರೆದಿದ್ದಾರೆ. ಸೂರ್ಯ ಮುಡಿಗಿದ ವಾತಾವರಣ ಇದ್ದಾಗ ಕಲಿಯುಗ. ಆದ್ದರಿಂದ ಇಲ್ಲಿ ಅನ್ಯಾಯ ವಂಚನೆಗಳು ಜಾಸ್ತಿ, ಹಗಲಿನಲ್ಲಿ ಕಡಿಮೆ. ಎಲ್ಲ ಯುಗದ ಎಲ್ಲ ಹಗಲು ರಾತ್ರಿ ಎರಡೂ ನಡೆಯುತ್ತೆ, ಆದರೆ ಪ್ರಪೋರ್ಷನೇಟ್ಲಿ ಕಂಪೇರ್ ಮಾಡಿದ್ರೆ ರಾತ್ರಿ ಜಾಸ್ತಿ. ಕಲಿಯುಗದಲ್ಲಿ ಅನ್ಯಾಯ ಧರ್ಮಗಳು ತುಂಬ ಜಾಸ್ತಿ, ಸತ್ಯವಂತರಿಗಿದು ಕಾಲವಲ್ಲ ಆಗಿರುತ್ತೆ. ಆದರೆ ಹಗಲಿನಲ್ಲಿ ಮಾತ್ರ ಕೃತಯುಗವಾದ್ರೆ ಆಗಿರುತ್ತೆ ಅಂತ ಹೇಳ್ತಾರೆ. ಜನ ಆಗ 28 ಮೊಳ ಎತ್ತರ ಇರ್ತಿದ್ರಂತೆ. ಅಂದರೆ ಯಾರು ಧರ್ಮದಿಂದ ಇರ್ತಾರೋ ಎತ್ತರ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಮೇಲೆ ಹೋಗಿದಾರಲ್ಲಿ ಅಂತಾರಲ್ಲ, ಆ ಥರ ಹೈಟ್ ನೋಡಿದ್ರ ವ್ಯಕ್ತಿ ಚಿಕ್ಕದಾಗಿರ್ಬೋದು, ಸಾಧನೆ ಮಾಡಿದಾಗ ಗ್ರೇಟ್ ಅಂತ ಕರೀತಾರೆ. ಅಪ್ಪ ಎಷ್ಟು ಹೈಟ್ ಅಂತ ಕರೀತಾರೆ ಆ ರೀತಿ. 28 ಮೊಳ ಇರ್ತಿದ್ರು. ಅದಕ್ಕೆ ತಕ್ಕಂತೆ ವಾತಾವರಣ ಹೇಗಿರ್ತಿತ್ತು? ಎಲ್ಲ ಕಡೆ ನೋಡಿದರೂ ಕೂಡ ಧರ್ಮ ಅಧರ್ಮಗಳನ್ನು ಪಾಲ ಮಾಡ್ತಾ 20 ಅಂತ ಇಟ್ಕೊಂಡ್ರೆ ಧರ್ಮ 20, ಅಧರ್ಮ 0 ಅಂತ ಕೃತಯುಗದಲ್ಲಿ ಹಾಕಿತ್ತು. ಬರೀ ಧರ್ಮ, ಅಧರ್ಮದ ಹೆಸರೇ ಇಲ್ಲ ಅಂತ ಒಂದು ವಾತಾವರಣ. ಆಮೇಲೆ ಜನ ಮಳೆ ಬೆಳೆಗಳಾಗ ವರ್ಷಕ್ಕೆ 7 ಬೆಳೆ ಬರ್ತಿತ್ತಂತ, ವರ್ಷಕ್ಕೆ 7 ಸಲ ಬೆಳೆ ಬರ್ತಿತ್ತಂತ. ಅಂದರೆ ಜನ ಎಷ್ಟು ಸುಭಿಕ್ಷೆಯಿಂದ ಇರ್ತದೆ ಯೋಚನೆ ಮಾಡಿ. 7 ಬೆಳೆಗಳು, ರತ್ನಮಯೋ ವ್ಯಾಪಾರ, ರತ್ನಮಯವಾದ ವ್ಯಾಪಾರ. ರತ್ನ ನೋಟು ಗೀಟವೆಲ್ಲ ಇಲ್ಲ, ಇವಾಗ ಕಾಗದ ತುಂಡು ಅಷ್ಟೇ, ನಾವು ಮಾಡಿಕೊಂಡಿರೋ ಅದು ವ್ಯಾಲ್ಯೂ ಅಷ್ಟೇ. ಆದರೆ ರತ್ನಗಳೇ, ರತ್ನಗಳಿಗೆ ಇಷ್ಟೊಂದು ವ್ಯವಹಾರ ಇತ್ತಂತೆ. ರತ್ನಮಯೋ ವ್ಯಾಪಾರ, ಸುವರ್ಣಮಯ ಭಾಂಡಗಳಂತೆ, ಚಿನ್ನದ ಪಾತ್ರೆಗಳಂತೆ ಎಲ್ಲ ಕಡೆ. ಚಿನ್ನ ಉಪಯೋಗಿಸ್ಬಿಟ್ಟಿರ್ಬೋದು, ಕೆಲಸ 3 ದಿವಸ ಬರೋದೇ ಇಲ್ಲ, ಹೋಗ್ಬಿಟ್ರೆ ಹೋಗ್ಬಿಡ್ತಾರಂತೆ. ಚಿನ್ನದ ಪಾತ್ರೆಗಳು. ಮತ್ತೆ ಮನುಷ್ಯರ ಆಯುಷ್ಯ ಎಷ್ಟು ಗೊತ್ತಾ? 100,000 ಆಯುಷ್ಯ ಅಂತ ಹೇಳ್ತಾರೆ. ಕಾಮನ್ ಸೆನ್ಸ್, ಸರಿಯಾಗಿ ಕೆಲಸ ಮಾಡ್ತಿದ್ರೆ ಹೆಚ್ಚೆಚ್ಚು ಕೆಲಸ ಮಾಡಿಸ್ತಾರಲ್ಲ ಅಷ್ಟೇ. ಅವ್ನು ಬೇಡ ರಿಟೈರ್ ಆಗ್ತಿರೋ ಬಿಡೋದಿಲ್ಲ, ಮತ್ತೆ ಎಕ್ಸ್ಟೆನ್ಷನ್ ಕೊಡ್ತಾರೆ ಸರಿಯಾಗಿ ಕೆಲಸ ಮಾಡೋವ್ರಿಗೆ. ಕೃತಜ್ಞದಲ್ಲಿ ಸತ್ಯವಾದಿ ಜನ, ಧರ್ಮ ಸತ್ಯಂವಾದ ಧರ್ಮಂಚಾರ ಮಾಡ್ತಿದ್ದರಿಂದ ಅಷ್ಟು ಶ್ರೇಷ್ಠವಾದಲ್ಲಿ ಇರ್ತಿದ್ದಾರೆ. ಅಸ್ಥಿಗತ ಪ್ರಾಣ, ಪ್ರಾಣಗಳಿಗೆ ಅನ್ನ ನೀರು ಬೇಕಿಲ್ಲ, ಬರೀ ಅಸ್ಥಿ ಮೂಡೆ ಇರೋರಿಗೂ ಮನುಷ್ಯ ಬದುಕಿರ್ತಿದ್ದಂತೆ. ಹಾಗೆ ಮೂಡೆ ಇರೋವರೆಗೂ ಅವನು ಸಾವಿಲ್ಲ, ಅದನ್ನು 100,000 ಅಂದರೆ ಹೇಗಿರಬೇಕು ಲೆಕ್ಕ ಹಾಕಿ. ಇದು ಸುದೀರ್ಘ ಕಾಲದ ಜೀವನ. ನಮಗೆ ಈ ಧರ್ಮಕ್ಕೂ ಸತ್ಯಕ್ಕೂ ನಮ್ಮ ಜೀವನಕ್ಕೂ ಸಂಬಂಧವನ್ನು ಹೇಳ್ತಾರೆ. ಈ ಕಾಲಮಾನ ಕೇಳಿದಾಗ ನಮಗೆ ಅಷ್ಟಿಸ ಯಾತಕ್ಕೆ ಬದುಕ್ತಿದ್ರಬೋದು, ಕೂತ್ರ ಅಲ್ಲೇ ಸತ್ಯ ಹೇಳಿದ್ರ ಫಲ ಅಶ್ರೇಷ್ಠವಾದ ಸುಭಿಕ್ಷಮಯವಾದ ಜೀವನವನ್ನು ಸಾಗಿಸ್ತಾರೆ. ಆ ಕಾಲ ಮುಗಿದು ತ್ರೇತಾಯುಗ ಪ್ರಾರಂಭವಾಯಿತು. ಒಂದು ಹಂತದ ಬದಲಾವಣೆ ಆಯ್ತಾ. ಆ ಬದಲಾವಣೆಯಲ್ಲಿ ಧರ್ಮ 5 ಭಾಗ ಹೋಗಿಬಿಡುತ್ತೆ. 15 ಪುಣ್ಯ, 5 ಪಾಪ ಶುರುವಾಯ್ತದೆ. ಅದರ ಫಲಿತಾಂಶ ಏನಾಯಿತು? ಎತ್ತರ ಆಗಲೇನೆ 28 ಇತ್ತಲ್ಲ, ಅದು ಸಡನ್ ಆಗಿ 50% ಅವನಾಯಿತು. ಆಗ ಒಂದು ನೀರು ಹೋಗ್ತಾ ಇರುತ್ತೆ, ಒಂದು ಬೆಂಡ್ ಕೊಟ್ಟರೆ ಸ್ವಲ್ಪ ಕಡಿಮೆ ಆಗೋದಿಲ್ಲ, ಎಷ್ಟಾದ್ರೂ ಫೋರ್ಸ್ ಕಡಿಮೆ ಆಗುತ್ತೆ ಗೊತ್ತಾ? ಪ್ರೆಷರ್ ಕಡಿಮೆ ಆಗಿ ಶುರುವಾಗಿಬಿಡುತ್ತೆ. ಒಂದು ಬೆಂಡ್ ಕೊಡ್ತಾ ಹೋದಂತೆ ಪ್ರೆಷರ್ ಕಟ್ಟಾಗ್ತಾ ಹೋಗುತ್ತೆ. ಒಂದು ಚೂರು ಧರ್ಮ ಬಿಟ್ಟ ತಕ್ಷಣ ಕಡಿಮೆ ಆಗಿದ್ದೆಷ್ಟು? 50% ಹೈಟ್ ಕಡಿಮೆ ಆಗೋದು. 14 ಮೊಳಕ್ಕೆ ಬಂತು. ರತ್ನಮಯ ವ್ಯಾಪಾರ ಇಲ್ಲಾಗ ಸುವರ್ಣಮಯ ವ್ಯಾಪಾರ ಅಷ್ಟೇ. ಆಗ ಬಂಗಾರದ ಪಾತ್ರೆಯಲ್ಲಿ ಬೆಳ್ಳಿ ಪಾತ್ರೆ ಶುರುವಾಯಿತು ಅಂತಾಗಲೇ. ಬಂಗಾರದ ಪಾತ್ರೆಗೆ ಬೆಳ್ಳಿ ಪಾತ್ರೆ ಶುರುವಾಯಿತು. ಮತ್ತೆ ಮನುಷ್ಯನ ಆಯುರ್ಮಾನ ಎಷ್ಟಕ್ಕೆ ಬಂತು ಗೊತ್ತಾ? 100,000 ಹೋಯಿತು, 10,000 ವರ್ಷಕ್ಕೆ ಬಂತು. ಎಲ್ಲ ರೆಡ್ಯೂಸ್ ಆಗ್ತಾ ಬಂತು, ಇಮ್ಮಿಡಿಯೇಟ್ ಆಗಿ ರೆಡ್ಯೂಸ್ ಆಯಿತು. ರಿಟೈರ್ಮೆಂಟ್ ಏಜ್ ಚೇಂಜ್ ಆಗ್ತಿರುತ್ತಲ್ಲ ಆ ಟೈಪ್ ಅದು. ಆ ಕಾಲಕ್ಕೆ ತಕ್ಕಂತೆ ಸರ್ಕಾರ ಬದಲಾಯಿಸಿದಾಗ ಅಲ್ಲಿ ಪರಮಾತ್ಮ ಸರ್ಕಾರ ಬದಲಾಯಿಸುತ್ತೆ. ಆಮೇಲೆ ಪಾತ್ರೆಗಳೆಲ್ಲ ಅಲ್ಲಿ ಚಿನ್ನದ ಪಾತ್ರೆ ಉಪಯೋಗಿಸ್ತಿದ್ರೆ ಬೆಳ್ಳಿ ಪಾತ್ರೆಗೆ ಬಂತಂತೆ. ಎತ್ತರ 14 ಬಳ, ಈಗೆಲ್ಲ ಬದಲಾವಣೆಯಾಗಿಬಿಟ್ಟು 55% ಅಧರ್ಮ ಬಂದಿದ್ದು ಇಕ್ಕಾಯಿತು. ದ್ವಾಬರಿಗೆ ಪರ ಹೊತ್ತಿಗೆನೆ ಇನ್ನೂ ಬದಲಾಯಿತು. 10 ಆಗಲೇ, 10 ಅಂದರೆ 10 ಪುಣ್ಯ, 10 ಪಾಪ. ಅದರಿಂದ ಫಲಿತಾಂಶ ಏನಾಯಿತು? ಎತ್ತರ ಮತ್ತೆ ಕಡಿಮೆ ಆಯಿತು 50%. 14 ಮೊಳ ಹೋಗಿ 7 ಮೊಳಕ್ಕೆ ಬಂದಂತಾಗಲಿ. 28, 14, 7 ಪಾತ್ರೆಗಳೆಲ್ಲ ಬೆಳ್ಳಿ ಪಾತ್ರೆ ಅಲ್ಲ, ತಾಮ್ರಮಯ ಪಾತ್ರೆ ಶುರುವಾಯಿತು. ಆಗ ಇದಿಲ್ಲ, ರತ್ನಮಯ ಹೋಗಿ ಚಿನ್ನ ಆಗಿತ್ತಲ್ಲ ವ್ಯಾಪಾರಕ್ಕೆ, ಅದೆಲ್ಲ ಬೆಳ್ಳಿ ವ್ಯಾಪಾರ ಶುರುವಾಯಿತು. ರತ್ನ, ಚಿನ್ನ, ಬೆಳ್ಳಿ, ಬೆಳ್ಳಿ ವ್ಯಾಪಾರ, ತಾಮ್ರದ ಪಾತ್ರೆ. ಮನುಷ್ಯನ ಆಯುರ್ಮಾನ 1,000 ವರ್ಷಕ್ಕೆ ಇಳಿದು, ಎಲ್ಲಿ 100,000, ಎಲ್ಲಿ 1,000, ಅಂದರೆ 1% ಆಯ್ತು ಅಷ್ಟು, ಅಷ್ಟು ಕಡಿಮೆ ಆಗೋಯ್ತು. ಧರ್ಮ ಹಿಡಿತಾ ಹೋದಂತೆ ಇದೆಲ್ಲ ಮೇನ್ ಕಂಟ್ರೋಲ್ ಮಾಡೋದು ಯಾವುದು? ಧರ್ಮ. ಇದು ಧರ್ಮದ ಹಿನ್ನೆಲೆಯಲ್ಲಿ ಮನುಷ್ಯನ ಜೀವನ ಫ್ರೇಮ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ವ್ಯಾಲ್ಯೂ ಓರಿಯೆಂಟೆಡ್ ಆಗಿದ್ದರೆ ಮನುಷ್ಯ ಬದುಕೋ ರೀತಿಯೇ ಬೇರೆ, ವ್ಯಾಲ್ಯೂ ಲೆಸ್ ಆದರೆ ಬದುಕೋ ರೀತಿಯೇ ಬೇರೆ. ವ್ಯಾಲ್ಯೂ ಇಲ್ಲ ಅಂದರೆ ಬಲಬೇಗ ಹೋಗಿಬಿಡ್ತಾನೆ. ಫಲಿತಾಂಶ ಕೊನೆಗೆ ಮನುಷ್ಯನ 10-10 ಬಂದಿದ್ದು ಅಲ್ಲಿ ಅಸ್ಥಿಗತ ಪ್ರಾಣ, ತ್ರೇತಾಯುಗದಲ್ಲಿ ಮಾಂಸಗತ ಪ್ರಾಣ, ಇದರಲ್ಲಿ ದ್ವಾಪರಯುಗದಲ್ಲಿ ರಕ್ತಗತ ಪ್ರಾಣವಾಯಿತು ಅಂತ ಹೇಳಿದೆ. ರಕ್ತಗತ ಪ್ರಾಣ, ರಕ್ತ ಇರೋವರೆಗೂ ಮನುಷ್ಯ, ರಕ್ತ ಹೋದರೆ ಸತ್ತಾಗಲೆಕ್ಕ. ಆಮೇಲೆ ಕಲಿಯುಗ ಪ್ರಾರಂಭವಾಯಿತು. ಕಲಿಯುಗ ಪ್ರಾರಂಭದಲ್ಲಿ ಇದೆಷ್ಟು ಗೊತ್ತಾ, ಪ್ರಾರಂಭದಲ್ಲಿ ಅಲ್ಲಿ 15-20 ಇತ್ತು, ಇಲ್ಲಿ ಬಂದಿದ್ದೆಷ್ಟು, ಇಲ್ಲಿ 15 ಪಾಪ 5 ಪುಣ್ಯ. ಇದು ಸ್ಟಾರ್ಟಿಂಗಿಗೆ ಬರ್ತಾ ಬರ್ತಾ 0-20 ಸೊನ್ನೆ ಆಗಿಬಿಡುತ್ತೆ. ಆ ರೀತಿ ಉಲ್ಟಾ ಪಲಟಾ ಪೂರ್ತಿಯಾಗಿ ಆರಂಭದಲ್ಲಿ ಇಷ್ಟು. ಇಷ್ಟಕ್ಕೆ ಎಷ್ಟು ಬದಲಾವಣೆ ಆಯಿತು ಅಂತ ಕೇಳಿದರೆ, ಮೊದಲನೇದಾಗಿ ಹೈಟು 14-18 3.5 ಬಂತಂತೆ, 3.5 ಮೊಳಕ್ಕೆ ಹಿಡಿದೋಯ್ತು. 3.5 ಮೊಳಕ್ಕೆ ಎಷ್ಟು ವರ್ಷ ಹಾರಾಡ್ತಾನೆ, 28ರವ್ರು ಹೇಗಿರ್ಬೇಕು ಲೆಕ್ಕಾಯಿ. ಎಂಥವರಲ್ಲ ಕೂಡ ಆ ಲೆಕ್ಕದಲ್ಲಿ ಭಾರಿ ಎತ್ತ, ನಮಗೆಲ್ಲ ನಂಬಲಕ್ಕೆ ಬರುತ್ತೆ ಅದನ್ನ. ಡೈನೋಸಾರದ ಪ್ರಾಣಿಗಳಿದ್ದಾಗ ಪ್ರಪೋರ್ಷನೇಟ್ ಮನುಷ್ಯನ ಹೈಟ್ ಆಗಿರ್ಬೇಕು. ಅಂತ ದೊಡ್ಡ ದೊಡ್ಡ ಪ್ರಾಣಿಗಳಿತ್ತು ಅಂದ ಮೇಲೆ ಮನುಷ್ಯರ ಹೈಟು ಜಾಸ್ತಿ ಇರಲೇಬೇಕಾಗ, ಸಹಜ. ಒಂದನ್ನೊಬ್ಬೊಂದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ನಡೆದ ಸಂಶೋಧನೆ ಒಂದು ಕಡೆ ಎಕ್ಸ್ಟೆಂಡ್ ಮಾಡೋದು ಅಂತ ಕರೀತೆ. ಮಾಡಿಕೊಂಡಾಗ ಸರಿಯಾಗಿ ನಮಗೆ ಅರ್ಥ ಆಗುತ್ತೆ. ಎಲ್ಲದೂ ಎತ್ತರ ಇದ್ದ ಕಾಲ, ಬೆಟ್ಟ ಗುಟ್ಟುಗಳು ಭಾರಿ ಎತ್ತರ ಇರ್ತಿದ್ದು ಆಗಿನ ಕಾಲಕ್ಕೆ. ಈ ರೀತಿ ಬೆಟ್ಟಗಳಿದ್ದರೂ ನಡೆ ಅವರು ಸ್ಟೆಪ್ಸ್ ಇದ್ದಾಗ ಇರ್ತಿದ್ದು ಅಷ್ಟೇ. ಈಗಿನ ಬೆಟ್ಟಗಳ ಸ್ಟೆಪ್ಸ್ ಇದ್ದಾಗೆ ಹನುಮಂತ ಬದಲಾದ ಆಗಿನ ಕಾಲದ ಕಪಿಗಳಿಗೆ ಲೆಕ್ಕನೇ ಇರ್ತಿರ್ಲಿಲ್ಲ. ಅಂತ ಭಾರಿ ದೊಡ್ಡ ಬೆಟ್ಟಗಳು, ಭೂಮಿಯ ರೀತಿಯೇ ಬದಲಾಯಿತು ಅಂತ ಹೇಳ್ತಾರೆ. ಇವತ್ತು ಸೈನ್ಸ್ ಒಪ್ಪುತ್ತಾದ್ರೆ ಎಷ್ಟೋ ಬದಲಾವಣೆ ಆಗ್ತಾ ಹೋಗುತ್ತೆ. ಮಧ್ಯೆ ಮಧ್ಯೆ ಅಲ್ಲ, ಇಷ್ಟು ಬದಲಾವಣೆ ಬಂತು. ಇದರ ಫಲಿತಾಂಶ ಏನಾಯಿತು ಅಂತ ಕೇಳಿದರೆ, ರತ್ನಮಯ ವ್ಯಾಪಾರ ಹೋಯಿತು, ಸುವರ್ಣ ಬಂದಿತ್ತು, ಆಮೇಲೆ ಬೆಳ್ಳಿ ಬಂತು, ಇಲ್ಲಿ ತಾಮ್ರಮಯ ವ್ಯಾಪಾರಕ್ಕೆ ಬಂತು. ಆಮೇಲೆ ಪಾತ್ರೆಗಳು ಚಿನ್ನ ಹೋಗಿ ಬೆಳ್ಳಿ ಹೋಗಿ ತಾಮ್ರ ಆಗಿತ್ತಲ್ಲ, ಮೃಣ್ಮಯ ಭಾಂಡಾನಿ, ಮೃಣ್ಮಯ ಬೆಣ್ಣೆ ಪಿಂಗಾಣಿ ಎಲ್ಲ ಏನು ಮಣ್ಣುಗಳಷ್ಟೇ ಅವೆಲ್ಲ ಕೂಡ ಮಣ್ಣಿನ ಪಾತ್ರೆ ಶುರುವಾಯಿತು. ಸ್ಲೋರಿ ಇದೆಲ್ಲ ಬದಲಾಯಿತು. ಆಯುಷ್ಯ 100,000 ಹೋಗಿ 10,000 ಹೋಗಿ 1,000 ಹೋಗಿ ಬರೀ 120 ವರ್ಷಕ್ಕೆ ಬಂತು. ಇನ್ನೊಂದು ರಿಸ್ಕ್ ಇದೆ, ಅಲ್ಲಿ 100,000 ಆದರೆ 100,000 ಗ್ಯಾರಂಟಿ, 10,000 10,000 1,000 1,000 ಇಲ್ಲಿ 120 ಮ್ಯಾಕ್ಸಿಮಮ್ ನೋ ಗ್ಯಾರಂಟಿ. ಕೆಲವು 1 ಇಯರ್ ವಾರಂಟಿ ಕೊಡ್ತಾರೆ, ನೋ ವಾರಂಟಿ ಅಟ್ ಆಲ್. ಸ್ಟೀಲ್ ಪಾತ್ರೆ ವಾರಂಟಿ ಕೊಡ್ತಾರಾ? ಯಾವುದು ಬಣ್ಣಿ ಪಾತ್ರೆ ವಾರಂಟಿ ಕೊಡ್ತಾರೆ? ಬಿತ್ತದ್ರೆ ಕಷ್ಟ ಅರ್ಪಣೆ ಹೋಯ್ತು ಅಂತ ಇರ್ತಾರೆ. ಬಂಗಾರಕ್ಕೆ ಕೊಟ್ಟಾರೆ ವಾರಂಟಿ. ಕಲಿಯುಗ ಕೃತಯುಗ ಬಂಗಾರದ ಯುಗ ಆಗಿತ್ತಾಗಿ, ಫುಲ್ ಗ್ಯಾರಂಟಿ ಯುಗ, ಇಲ್ಲಿ ನೋ ಗ್ಯಾರಂಟಿ ಯುಗ. ಈ ರೀತಿ ಬಂತು. ಇದರಿಂದ ಮನುಷ್ಯರ ಜೀವನ 120 ವರ್ಷ ಪರಮಾವಧಿ ಬದುಕ್ತಾನೆ, ಆದರೆ ಯಾವಾಗ ಬೇಕಾದರೂ ಸಾಯ್ಬೋದು ಅಂತ ಹೇಳಿದ್ರೆ, ಎನಿ ಟೈಪ್ ಸಾಯ್ಲಿಕ್ಕೆ ಕಾರಣಗಳೇ ಬೇಕಿಲ್ಲ, ಗರ್ಭದಲ್ಲೇ ಹೋಗಬಹುದು, ಹುಟ್ಟುತ್ತಿರಲಿಕ್ಕೇನೆ ಹೋಗಬಹುದು, ಎನಿ ಟೈಮ್ ಹೋಗಬಹುದು. ಇಂಥ ವಿಚಿತ್ರವಾದಂಥ ವಾತಾವರಣ, ಯಾಕೆ ಸತ್ಯ ಧರ್ಮಗಳನ್ನು ಬಿಟ್ಟಾಗ ಯಾವುದಕ್ಕೆ ಕ್ಷಣದಲ್ಲಿ ಮಾತ್ರ ಹೋಗ್ತಾರೆ. ಉಳಿದಿರೋದು ಸತ್ಯಂವದ ಧರ್ಮಂಚರ. ಇನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನಕ್ಕೂ ಕಾಲಗತಿಗಿರುವ ವ್ಯತ್ಯಾಸ ತಿಳಿಯಿತು. ನಾವೇನು ಮಾಡ್ತೇವಾಗ, ಏನು ಮಾಡೋಕ್ಕಾಗುತ್ತೆ, ಕಾಲ ಬದಲಾಗುತ್ತೆ ಅಂತ ಕೇಳಿದರೆ, ಇಲ್ಲ, ನಮ್ಮಷ್ಟೇ ನಾವು ಸರಿ ಇದ್ದರೆ ಎಲ್ಲ ಕಾಲ ಕೃತಯಗನೆ ಅಂತ ಹೇಳಿಬಿಡ್ತಾರೆ. ನಮ್ಮ ಪಾಡಿ ನಾವು ಸರಿ ಇದ್ದರೆ ಅದು ಕೃತಯಗನೆ, ನಮ್ಮ ಪಾಡಿ ಅಷ್ಟೇ. ಎಲ್ಲೋ ಡೋರ್ ಗಲಾಟೆ ಆಗ್ತಿರುತ್ತೆ, ಇವನು ಸೇಫ್ಟಿ ಇದ್ದಾರೆ, ಯೋಚನೆ ಇಲ್ಲೇ ಇಲ್ಲ ಇವನಿಗೆ. ಇವನು ಸರಿಯಾಗಿದ್ದ ಕಾಲಕ್ಕೆ ಇವನ ಮಟ್ಟಿಗೆ ತೊಂದರೆ ಇಲ್ಲ. ಅಂದರೆ ಇವತ್ತು ಹೊರಗೆ ಕತ್ತಲು, ಲೈಟ್ ಆಗಿ ಒಳಗೆ ಬೆಳಕು ಬಂತಲ್ಲೇ ನಮಗೀಗ ಆರತಿ. ಬೀದಿ ಹೊರಗೆ ಬೆಳಕಿದ್ರೆ ಸೂರ್ಯ, ಒಳಗೆ ಬೆಳಕಿದ್ರೆ ಮನೆ, ಅಷ್ಟು ಮಾಡ್ಕೊಳಕ್ಕೆ ಬರುತ್ತೆ. ಸೊ ಕಲಿಯುಗದ ಮಟ್ಟಿಗೆ ನಾವು ಸ್ನಾನ ಸಂಧ್ಯಾ ವಂದನೆ ಪೂಜೆ ಶಾಸ್ತ್ರಾಧ್ಯಯನ ಮಾಡ್ಕೊಂಡಿದ್ರೆ ನಮ್ಮ ಮಟ್ಟಿಗೆ ಕೃತಯೋಗನೆ ಅಂತ ಹೇಳಿಬಿಡ್ತಾರೆ, ಯೋಚನೆ ಮಾಡೋ ಕಾರಣ ಇಲ್ಲ. ನಹಿ ಕಾಲಬಲಂ ಹರಿಪಾದ ರಜೋಧೃತ ಪಾಪ ಗಣೇಶು ಜನೇಶು ಸದಾ. ವಿಷ್ಣು ತೀರ್ಥರು ತಮ್ಮ ಭಾಗವತ್ ಧರ್ಮ ಸ್ತೋತ್ರದಲ್ಲಿ ಹೇಳುತ್ತಾರೆ, ಎಂದೂ ಕಾಲದ ಎಫೆಕ್ಟು ಭಗವದ್ಭಕ್ತರಿಗೆ ಆಗೋದಿಲ್ಲ ಅಂತ ಹೇಳಿ. ಭಗವದ್ಭಕ್ತರಿಗೆ ಕಾಲದ ಪರಿಣಾಮ, ರಾಯರು ಇದ್ದಿದ್ದು ಇದೇ ಕಾಲದಲ್ಲೇ ಗೊತ್ತಾವ, ಆದರೆ ಇದೇ ಕಾಲದಲ್ಲಿ ಅವರೆಲ್ಲ ಇದ್ದಿದ್ದು ಎಂಥ ವಂಡರ್ಸ್ ಮಾಡಿದರು ಅಂತ ಅರ್ಥ ಮಾಡಿಕೊಂಡ್ರೆ, ಕಾಲಬಲ ಅನ್ನೋದು ಸಾಮಾನ್ಯರಿಗೆ ಹೊರತು ದೊಡ್ಡವರಿಗೆ ಅಪ್ಲೈ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇದನ್ನು ಕೆಡ್ತಾ ನಾವು ಇದರ ಪಂಚಾಂಗ ಶ್ರವಣಕ್ಕೆ ತಯಾರಾಗಬೇಕು. ಯಾಕೆ ವಿಕೃತಿ ರಾಮ ಸಂವತ್ಸರ ಇದು, ಹೆಸರು ಹೇಳುತ್ತೆ, ವಿಕೃತಿ ಅಂದರೆ ವಿಕಾರ ಅಂತ ಹೆಸರು. ವಿಕೃತಿ ಅಂದರೆ ವಿಕಾರ, ಎಲ್ಲಿ ನೋಡಿದ್ರು ವಿಕಾರ 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 ಎಲ್ಲ. ಇವತ್ತು ಪಂಚಾಂಗ ನೋಡದೆ ಹೇಳ್ಬೋದು ನಮ್ಮ ದೇಶದ ಭವಿಷ್ಯನ. ಇವತ್ತು ಯಾವ ಪಂಚಾಂಗನೂ ಬೇಕಿಲ್ಲ, ಮಳೆಗಾಲದಲ್ಲಿ ಮಳೆ ಬರುತ್ತೆ ಅಂತ ಯಾವ ಪಂಚಾಂಗನೂ ಹೇಳಬೇಕಾಗಿಲ್ಲ. ಆ ಥರ ನೋಡಿದರೆ ಗೊತ್ತಾ, ಎಲ್ಲಿ ನೋಡಿದ್ರು ಕೂಡ ಸತ್ಯ ಧರ್ಮಗಳು ಹೆಸರಿಲ್ಲ. ಅದರಿಂದಾಗೇನೆ ವಿಕೃತಿ ವಿಕಾರ, ಯಾವುದು ಸರಿಯಿದ್ದಂತೆ ಇರೋದಿಲ್ಲ, ಎಲ್ಲ ಕೆಟ್ಟೋದು. ವಿಕಾರ ಅಂದರೆ ವಿಕಾರವಾಗಿ ಕೆಟ್ಟೋಗಿದೆ ಅಂತ, ಕೆಟ್ಟೋದ ಕಾಲ. ಆದ್ದರಿಂದ ಮೊದಲೇ ಕೆಟ್ಟೋದ ಕಾಲ, ಅದರಲ್ಲೂ ವಿಕೃತಿ ಸಂವತ್ಸರ ಅಂದರೆ ಅಪಾಯ ಹೆಚ್ಚು ಅಂತ ಅರ್ಥ. ಈ ಪ್ರತಿ ಯುಗದಲ್ಲೂ ಪ್ರತಿ ವರ್ಷದಲ್ಲೂ ಕೂಡ ಮಹಾಭಾರತದಲ್ಲಿ ಹೇಳ್ತಾರೆ, ಬೆಟರ್ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಹೇಳ್ತಾರೆ. ಈ ಸೂರ್ಯ ಮುಡಿದ, ಇದು ಕತ್ತಲು ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೋ, ಪ್ರತಿ ಕ್ಷಣ ಜಾಸ್ತಿ ಗಂಟೆ ಗಂಟೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಕಲಿಯುಗ ಅಂತ ಹೇಳಿದರೆ ಕೃತಯುಗ ಬರೋವರೆಗೂ ಕೂಡ ಫ್ರಮ್ ಬ್ಯಾಡ್ ಟು ವರ್ಸ್, ವರ್ಸ್ ಟು ವರ್ಸ್ ಅಷ್ಟೇ ಹೊರತು ಅದು ಇಂಪ್ರೂವ್ಮೆಂಟ್ ಇಲ್ಲ. ವಿಕೃತಿ ಇದು ಸಂವತ್ಸರದ ಸಹಜವಾದ ಫಲ. ಇದು ಸ್ವಲ್ಪ ಯೋಚನೆ ಮಾಡಿ, ಈ ಕೃತಯುಗ ಬೇರೆ ಸಂವತ್ಸರ ಇರ್ತಿರಲಿ, ಇದೇ ಸಂವತ್ಸರ ಎಲ್ಲ ಯುಗದಲ್ಲೂ ಇರೋದು. ಇವೇ ಇದೇ ಹಗಲು ಇದೇ ಸೂರ್ಯನೇ ಎಲ್ಲ ಯುಗದಲ್ಲೂ ಇರ್ತಾನೆ. ಆದರೆ ಓದ್ದವನಿಗೆ ಎಷ್ಟು ಉಪಯೋಗ ಆಗುತ್ತೆ, ಇದು ಒಂದು ದಿವಸದ ನೀವು ಪ್ಲಸ್ ಪಾಯಿಂಟ್, ಇವನಿಗೆ ಮೈನಸ್ ಪಾಯಿಂಟ್. ಇದು ಅರ್ಥ ಮಾಡಿಕೊಂಡು ಇದೇ ಯುಗದಲ್ಲೇ ಸಾಧನೆ ಮಾಡೋನು ಇರ್ತಾನೆ, ಸೂಯಿಸೈಡ್ ಮಾಡ್ಕೊಳ್ಳೋರು ಇರ್ತಾರಲ್ಲ ಆ ಟೈಪ್. ಅದರಿಂದ ಪ್ರಭಾವ ವಿಭವಾದಿಗಳು ಎಲ್ಲ ಕಾಲಕ್ಕೆ ಇರ್ತವೆ. ಅವೆಲ್ಲ ಪಾಸಿಟಿವ್ ಸೆನ್ಸ್ನಲ್ಲಿ ಅವ್ರಿಗೆ ಅಪ್ಲೈ ಆಗ್ತೀವಿ, ಈ ನಮಗೆಲ್ಲ ನೆಗೆಟಿವ್ ಸೆನ್ಸಲ್ಲಿ ಅಪ್ಲೈ ಆಗ. ವಿಕಾರ, ಎಲ್ಲ ಕಾಲದಲ್ಲೂ ವಿಕಾರ ಇರತಕ್ಕಂಥ ಕಾಲ ಇದು. ಈ ವರ್ಷದ ವಿಶೇಷ ಅಂದರೆ ಈ ವಿಕೃತ ಸಂವತ್ಸರದಲ್ಲಿ ಸಾಮಾನ್ಯವಾಗಿ ನಾವು ಒಂದಷ್ಟು ಪಂಚಾಂಗ ನೋಡೋದೇನು, ಮೊದಲು ಉಪವಾಸ ಎಷ್ಟು, ಅದು ಭಾರಿ ಪ್ರಾಬ್ಲಮ್ ಆಗೋದಲ್ಲಿ ಉಪವಾಸ ಎಷ್ಟಿದೆ, ಎರಡು ಉಪವಾಸ ಎಷ್ಟು ಬರುತ್ತೆ ಅಂತ ಹೇಳಿಬಿಟ್ಟು. ಈ ಸರ್ತೆ ಏಕಾದಶಿ ಲೆಕ್ಕದೊಳಗೆ ಉಪವಾಸಗಳು ಉತ್ತರಾದಿ ಮಠಕ್ಕೆ ಅಧಿಕ ಮಾಸ ಕೃಷ್ಣಪಕ್ಷದಲ್ಲಿ ಒಂದು ಬಿಟ್ಟರೆ ಉಳಿದವರು ಅವರಿಗೂ ಮತ್ತು ಉಳಿದವರು ಯಾರಿಗೂ ಕೂಡ ಎರಡು ಉಪವಾಸ ಇಲ್ಲ. ಅವರಿಗೊಂದು ಮಾತ್ರ ಉತ್ತರಾದಿ ಮಠಕ್ಕೆ ಮಾತ್ರ ಅತಿರಿಕ್ತ ದ್ವಾದಶಿ ಉಪವಾಸ ಒಂದು ಬರುತ್ತೆ. ಉಳಿದಂತೆ ಯಾವ ಮಠಗಳಿಗೆ ಎರಡು ಉಪವಾಸಗಳಿಲ್ಲ. ಅರ್ಧ ರಿಲೀಫ್ ಸಿಕ್ಕಾಗಾಯ್ತು. ಒಂದೇದಾಗಿ ಎರಡನೇದಾಗಿ ಎರಡನೇ ಕೃಷ್ಣಾಷ್ಟಮಿ ಪಾರಣೆ ನೆಕ್ಸ್ಟ್ ಉದಾಹರಣೆ. ತಿತ್ಯಂತೆ ಪಾರಣ ಭಾಂತ್ಯ ಪಾರಣ, ತಿತ್ಯಂತೆ ಭಾಂತ್ಯ ಪಾರಣ ತಿಥಿ ಭಾಂತ್ಯ ಪಾರಣ ಲೆಕ್ಕ ಹಾಕಿರ್ತೇವೆ. ಇದಕ್ಕೆ ಯಾವ ಲೆಕ್ಕ ಹಾಕಿದ್ರು ಕೂಡ ಎಲ್ಲ ಮಠದವರಿಗೂ ಬೆಳಿಗ್ಗೆನೆ ಪಾರಣೆ. ಆದ್ದರಿಂದ ಅದನ್ನು ಯೋಚನೆ ಇದೆ. ಕೃಷ್ಣಾಷ್ಟಮಿ ಉಪವಾಸ ಮರುದಿವಸ ಕೃಷ್ಣ ಜಯಂತಿ ಸಲ ಮರುದಿವಸ ಯಥಾಪ್ರಕ ಎಲ್ಲರಿಗೂ ಕೂಡ ಪ್ರಾತಃ ಪಾರಣ ಒಂದೆರಡು ಗಂಟೆ ಹೆಚ್ಚು ಕಡಿಮೆ ಇದೆ ಅಷ್ಟೇ ಹೊರತು ಅದು ಎಷ್ಟು ಕಾಯೋರಿಗೂ ಕೂಡ ಕಾಯೋ ಕಾರಣ ಇಲ್ಲ. ಮತ್ತು ಆಮೇಲೆ ಸಂಕ್ರಾಂತಿಗಳಿಂದ ನಮಗೆ ಯೋಚನೆ, ನಾವು 5 ಗಂಟೆಗೂ ಪರ್ವಕಾಲ 5:30 ಪರ್ವಕಾಲ ಇದು ಏನು ಯೋಚನೆ, ಎಲ್ಲ ಬೆಳಿಗ್ಗೆನೇ ಸಲ. ಆದ್ದರಿಂದ ಯಾವುದೂ ಕಾಯ ಆಗಿಲ್ಲ. ಸೊ ಉಪವಾಸಗಳ ದೃಷ್ಟಿಯಿಂದ ಮಿನಿಮಮ್ ಉಪವಾಸ ಇರೋ ವರ್ಷ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಅತಿ ಕಡಿಮೆ ಉಪವಾಸ ಇರೋದು. ಮತ್ತೆ ಬರೋದು ಗ್ರಹಣಗಳ ಲೆಕ್ಕ, ಆಮೇಲೆ ಗ್ರಹಣದ ಉಪವಾಸ ಓದ್ಸತ್ತೆ ಆಗಿ ಬಂದು ಅದರಿಂದ ಕೆಲಸಕ್ಕಂತೂ ಗ್ರಸ್ತೋದಯ ಗ್ರಸ್ತಾಸ್ತ ಈ ರೀತಿ ಬಂದಾಗ ಎರಡೆರಡು ಉಪವಾಸ ಆಗಿಬಿಡೋದು. ಇದರಂತೆ ಗ್ರಹಣಗಳೇ ಇಲ್ಲ, ದಕ್ಷಿಣ ಭಾರತಕ್ಕೆ ಗ್ರಹಣಗಳು ಒಂದು ಕಾಣೋದಿಲ್ಲ, ಆದ್ದರಿಂದ ನೋ ಗ್ರಹಣ. ಆ ಕಡೆ ಉತ್ತರ ಭಾರತದಲ್ಲಿದೆ, ಪಶ್ಚಿಮ ಈಶಾನ್ಯ ಅದಕ್ಕೆಲ್ಲ ಇದೆ. ದಕ್ಷಿಣ ಭಾರತ ಗ್ರಹಣಗಳೇ ಇಲ್ಲ, ಆದ್ದರಿಂದ ನಿಶ್ಚಿಂತೆಯಾಗಿರ್ಬೋದು. ಯಾತಕ್ಕೆ ಹೇಳಿದೆ ಅಂದರೆ ತುಂಬ ಜನ ಪೇಪರಲ್ಲಿ ನೋಡಿಬಿಡ್ತಾರೆ, ಫೋನ್ ಶುರು ಮಾಡ್ತಾರೆ, ಗ್ರಹಣ ಅಂತ ನಮಗಿದೆಯಲ್ಲ ಅಂತ ಕೇಳಿಬಿಟ್ಟು. ದಕ್ಷಿಣ ಭಾರತ ಗ್ರಹಣಗಳಿಲ್ಲ. ಅದು ಎಲ್ಲ ಕಡೆ ಅವ್ರು ಹೇಳಬೇಕಾದ್ರೆ ಎಲ್ಲಿ ಗ್ರಹಣ ಆಗುತ್ತೆ ಅಂತ ಹೇಳಿರ್ತಾರೆ ಅಷ್ಟೇ ಹೊರತು ದಕ್ಷಿಣ ಭಾರತಕ್ಕೆ ಯಾವ ಪಂಚಾಂಗದ ಪ್ರಕಾರ ಯಾವ ಮಠಕ್ಕೂ ಕೂಡ ಇಲ್ಲ. ಅದು ಭಾಳ ಮುಖ್ಯ, ಯಾವ ಮಠಕ್ಕೂ ಗ್ರಹಣಗಳಿಲ್ಲ, ಅಲ್ಲಿಗೆ ಫುಲ್ ಸೇಫ್. ಆಮೇಲೆ ಋಷಿ ಪಂಚಮಿ ಹಿಡಿಯೋರಿಗೆ ಹಿಡಿದಕ್ಕೆ ಸತ್ಯ ಬರೋದಿಲ್ಲ, ಸರಿ ಗ್ರಹಣ ಇದೇ ಸರಿ ಇಲ್ಲ. ವಿಷ್ಣು ಪಂಚಕ ಮಾಡೋದು ಮಾರ್ಗಶಿರ ಮಾಸದಲ್ಲಿ ಮಾಡ್ಬೋದು, ಭಾದ್ರಪದದಲ್ಲಿ ಬರೋದಿಲ್ಲ, ಮಾರ್ಗಶಿರ ಮಾಸದಲ್ಲಿ ಮಾಡ್ಬೋದು. ಇವಿಷ್ಟು ನಾರ್ಮಲಿ ಎಲ್ಲ ಅನುಕೂಲವಾಗಿರ್ತಕ್ಕಂಥ ಕಾಲ ಇತ್ತು. ಆಮೇಲೆ ಬಹಳ ಮುಖ್ಯವಾಗಿ ಇನ್ನು ವಿವಾಹ ಮುಹೂರ್ತ ಇತ್ಯಾದಿಗಳಿಗೆ ಬಂದರೆ ವಿವಾಹ ಮುಹೂರ್ತ ನಿಜ ವೈಶಾಖದಲ್ಲಿದೆ. ಆಮೇಲೆ ಮತ್ತೆ ಮಾಘಮಾಸದವರೆಗೂ ಇಲ್ಲ, ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ ಶ್ರಾವಣ ಇವನ ಮಾಡಬಾರ್ದಾಗೆಲ್ಲ ಕೂಡ ಹೇಳಿದ್ದೇವೆ. ಸ್ಪಷ್ಟ ಹೇಳ್ತಾರೆ ಚಾತುರ್ಮಾಸದಲ್ಲಿ ನಿಷಿದ್ಧ ಅಂತ ಹೇಳಿಬಿಟ್ಟದ್ರಿಂದ ಇಲ್ಲ. ಮತ್ತೆ ಈಗ ಜ್ಯೇಷ್ಠ ಮಾಸ ಕಳೆದು ನಮಗೆ ಈ ಬುದುಕ್ಕಿಂತ ಮುಂಚೆ ದಕ್ಷಿಣಾಯನ ಬರೋದಕ್ಕಿಂತ ಮುಂಚೆ ಏನಿರುತ್ತೋ ಅಷ್ಟೇ. ಆಮೇಲೆ ಮತ್ತೆ ಮಾಘಮಾಸದವರೆಗೂ ಮುಹೂರ್ತಗಳು ಸಿಗೋದಿಲ್ಲ. ಆದರೆ ಹೋದ ವರ್ಷಕ್ಕಿಂತ ಮುಹೂರ್ತಗಳು ವಾಸಿ ಈ ಸಲ. ಹೋದ ವರ್ಷ ಮಿನಿಮಮ್ ಮುಹೂರ್ತ ಇದ್ದ ವರ್ಷ ಹೋದ ವರ್ಷ ಇದಕ್ಕೆ ಅಷ್ಟಿಲ್ಲ. ಸರಿಯಾಗಿ ಪ್ರಯತ್ನ ಪಟ್ಟರೆ ಕೆಲವು ಮುಹೂರ್ತಗಳು ಸಿಗುತ್ತೆ ಈ ಸಲ. ಅದು ವಿಶೇಷ. ಉಪನಯನ ಮುಹೂರ್ತ ಮಾತ್ರ ಈ ಸಲ ಈ ಚೈತ್ರದಲ್ಲಿ ಒಂದೇ ಒಂದು ಉಪನಯನ ಮುಹೂರ್ತ ಸಿಗುತ್ತೆ, ಉಳಿದೆಲ್ಲ ವೈಶಾಖ ಮತ್ತು ಮುಂದಕ್ಕೆ. ವಿವಾಹ ಮುಹೂರ್ತಗಳು ವೈಶಾಖದವರೆಗೂ ಇಲ್ಲೇ ಇಲ್ಲ, ಅದು ಮಾಡಿದರೆ ತಪ್ಪು ಅಂತಲೇ ಅರ್ಥ. ಒಳ್ಳೆ ಮುಹೂರ್ತಗಳು ವೈಶಾಖದ ಶುದ್ಧ ವೈಶಾಖ ಮತ್ತು ಅಧಿಕ ವೈಶಾಖದ ಅಧಿಕ ಮಾಸದಲ್ಲಿ ಇರೋದಿಲ್ಲ, ಅದನ್ನು ನೆನ್ಪಿಟ್ಕೊಂಡಿರಬೇಕು. ಆಮೇಲೆ ಬಹಳ ಮುಖ್ಯವಾಗಿ ಈ ವರ್ಷದ ಒಂದು ವಿಶೇಷಾಂಶ ಅಂದರೆ ಅಧಿಕ ಮಾಸ ಬರೋದು. ಅಧಿಕ ಮಾಸ ವಿಕೃತನಾಮ ಸಂವತ್ಸರದ ಈ ವರ್ಷದ ವಿಶಿಷ್ಟವಾದ ಹಿರಿಮೆ ಅಂದರೆ ನಿಜ ವೈಶಾಖ ಅಧಿಕ ವೈಶಾಖ. ಅಧಿಕ ಅಂತ ಹೇಳಿದ್ರೆ ಏನು ಗೊತ್ತಾ, ಪ್ರತಿಯೊಂದು ನಮ್ಮ ಚೈತ್ರ ವೈಶಾಖ ಆದಿ ಚಾಂದ್ರ ಮಾಸಗಳಿಗೂ ಕೂಡ ಒಂದು ಸೌರಮಾಸದ ಸಂಕ್ರಮಣ ಅಂತ ಇರ್ತದೆ, ಪ್ಯಾರಲ್ಲ ಹೋಗುತ್ತೆ ಎರಡೂ ಕೂಡ. ಯಾವ ಒಂದು ಚಾಂದ್ರ ಮಾಸದೊಳಗೆ ಒಂದೂ ಕೂಡ ಈ ಸೌರ ಸಂಕ್ರಮಣ ಬರೋದೇ ಇಲ್ಲವೋ ಅದನ್ನು ಅಧಿಕ ಮಾಸ ಅಂತ ಕರೀತಾರೆ. ಇದು ಅಧಿಕ ಮಾಸ. ಅಧಿಕ ಮಾಸ ಅಧಿಕ ವೈಶಾಖ ನಿಜ ವೈಶಾಖ. ಯಾವುದಾದ್ರೂ ವೈಶಾಖ ಮಾಸದಲ್ಲಿ ಮುಹೂರ್ತ ನಿಜ ವೈಶಾಖ ಅಂತ ಅಧಿಕ ಮಾಸದಲ್ಲಿ ಇಲ್ಲ. ಅಧಿಕ ಮಾಸದಲ್ಲಿ ಯಾವ ಪುಣ್ಯ ಕಾರ್ಯಗಳಂತ ಹೇಳಿದರೆ ವಿವಾಹ ಉಪನಯನ ಒಂದು ಗೃಹ ಪ್ರವೇಶ ಯಾವ್ಯಾವುದೂ ಮಾಡಾಗಿಲ್ಲ. ಆದರೆ ಮತ್ತೆ ಹೇಳಿದರೆ ಸಂಧ್ಯಾವನ್ನೇ ದೇವ್ರಪೂಜೆ ಬಿಡಬಾರ್ದು ಅಂತ ಮಾತು ತಿಳ್ಕೊಳ್ಳೋಕೆ ಹೋಗಬಾರ್ದು. ಅವೆಲ್ಲ ಏನು ಮಾಡಿದ್ರು ಬಿಡೋದೇ ಇಲ್ಲ, ಅವೆಲ್ಲ ನಿತ್ಯ ಕರ್ಮಗಳವೆಲ್ಲ ಕೂಡ ಸ್ಪೆಷಲ್ಲಾಗಿ ಯಾವುದು ಮಾಡೋಕ್ಕೂ ಬರೋದಿಲ್ಲ. ಆಗ ಬರೀ ಪುಣ್ಯ ಕಾರ್ಯಗಳಷ್ಟೇ. ಒಂದು 30 ದಿವಸಗಳ ಕಾಲ ಬರೀ ಅಧಿಕ ಮಾಸ ಅಂತ ಹೇಳಿದರೆ ದೀಪದಾನದಿಂದ ಹಿಡಿದು ಉಪವಾಸ ವ್ರತಗಳನ್ನು ಮಾಡಬಹುದು. ಆಗ ಅನೇಕ ಸ್ವಾರಸ್ಯ ಅಂದರೆ ಮಾಡ್ತೀವೋ ಬಿಡ್ತೀವೋ ತಿಳ್ಕೊಂಡಿದ್ರೆ ಸಾಕು, ಪೂರ್ತಿ ಉಪವಾಸ ಮಾಡ್ಬೋದು, ಒಂದು ತಿಂಗಳು ಪೂರ್ತಿ ಉಪವಾಸ ಮಾಡಿಬಿಡ್ಬೋದು. ಆ ರೀತಿ ಮಾಡಿದ್ದಕ್ಕೊಂದು ಕತೆ ಹೇಳ್ತಾರೆ. ಒಬ್ಬರಿಗೆ ಯಾರೋ ಅಲ್ಪ ಆಯುಷ್ಯ ಇತ್ತು, ಪಾಪ ಅವನು 16 ವರ್ಷಕ್ಕೆ ಸತ್ತೋಗ್ತಾನೆ ಅಂತಾಗಿತ್ತು. ಅವನು ಕಾಯ್ತಾ ಇದ್ರು ಪಾಪ, 16 ವರ್ಷ ಬಂತು ಸತ್ಯ ಹೋಗಿಬಿಟ್ಟು. ಅವನು ಭಾರಿ ದುಃಖಪಟ್ಟರು, ಎಲ್ಲ ಎಷ್ಟು ಹೇಳಿದ್ರು ಬಿಡಲಿಲ್ಲ. ಅವತ್ತು ಅಳ್ತಾ ಕೂತ್ಬಿಟ್ರು, ಮಗನ ಶವ ಬಿಡಲೇ ಇಲ್ಲ. ಅವರು ಜೋರ ಮಳೆ ಶುರುವಾಯಿತು ಅಂತ ಅಷ್ಟೊತ್ತಿ ಸರಿಯಾಗಿ ಸುರಿತು 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 ಒಂದು ತಿಂಗಳು ಮಳೆ ಸುರಿಯಿತು. ಆ ಮಳೆಯಲ್ಲೇ ಕೂತಿದ್ದಾರೆ ಗಂಡ ಹೆಂಡತಿ ಇಬ್ಬರು ಕೂಡ. ಮಗನ ಶವ ಬಿಟ್ಟು ಹೋಗೇ ಇಲ್ಲ. ಒಂದು ತಿಂಗಳು ಮುಗೀತು, ಮರುದಿವಸ ಮಗ ಎದ್ದ, ದೇವರು ಬಂದರು, ಮಗ ನಿಭಿಸೇ ಬಿಟ್ರು ಅವನನ್ನು. ಯಾತಕ್ಕೆ, ನಮಗೇನು ಅನಿಸುತ್ತೆ ಮಳೆಯಲ್ಲಿ ಅಳತಾ ಕೂತ್ರೆ ಮಗು ಒದಗಿ ಬಿಡುತ್ತೆ ಅಂತೇಳಿ. ಅಲ್ಲ, ಅಧಿಕ ಮಾಸ ಆಗಿತ್ತ. ಅಧಿಕ ಮಾಸ ಪೂರ್ತಿ ಸ್ನಾನ ಮಾಡಿದಾಗ ಆಯ್ತು. ಇವರು ಆಹಾರ ತಗೊಳ್ಳಿ, ಅಳದು ಬಿಟ್ಟರೆ ಬೇರೆ ಕೆಲಸ ಮಾಡಿಲ್ಲ, ಆಹಾರ ತಗೊಳ್ಳಿಲ್ಲ, ಅದರ ಫಲದಿಂದ ಮಗ ಬದುಕಿ ಬಿಟ್ಟ ಅಂತ ಹೇಳಿದ್ದ. ಇದರ ಅರ್ಥ ಉಪವಾಸ ವ್ರತ, ಅಧಿಕವಾಸ ಉಪವಾಸ ಯಾವಾಗ ಮಾಡಿದ್ರೂ ಶ್ರೇಷ್ಠ, ಅದು ಏಕಾದಶಿ ಆದಿಗಳು ಅತಿ ಕಡ್ಡಾಯ. ಅಧಿಕವಾಸದಲ್ಲಿ ಶಕ್ತಿ ಇದ್ರೆ ಪೂರ್ಣ ಉಪವಾಸ ಮಾಡಿಬಿಡಿ ಅಂತ ಹೇಳಿದ್ದ. ಅದು ಕೃತಯುಗಾದಿಗಳಿಗೆ ಸಾಧ್ಯ. ಅದು ನಮ್ಗೇನು ಅನಿಸುತ್ತೆ ಕೇಳಿದಾಗ ಏನು ಅದಕ್ಕೆ ಆಗುತ್ತಾ ಅಂತ ಕೇಳ್ತಾ. ಎಲ್ಲ ಯುಗಕ್ಕೂ ಕಾಮನ್ ಆಗಿ ಹೇಳ್ತಾರೆ ಧರ್ಮಗಳು. ಕೃತಯುಗದಲ್ಲಿ ಅಸ್ಥಿಗತ ಪ್ರಾಣ ಆದ್ರಿಂದ ಅವ್ರಿಗೆ ಸಮಸ್ಯೆ ಅನಿಸ್ತಾನೆ ಇರಲಿಲ್ಲ. ಇವತ್ತು ಉದಾಹರಣೆ ನೋಡಿಬೇಕಾದ್ರೆ ಬೆಳಿಗ್ಗೆ ಬೆಡ್ ಕಾಫಿ ಕುಡಿದವರು ಹುಚ್ಚಾದಾಗ ಇರ್ತಾರೆ ಅನೇಕ ಜನರು. ಕೆಲವರು ಕುಡಿದು ಹುಚ್ಚಾಗ್ತಾರೆ, ಕೆಲವರು ಕುಡಿದೇ ಹುಚ್ಚಾಗಲ್ಲ, ಅಯ್ಯೋ ಏನೋ ಆಗಿಲ್ಲ ಅಂತಿರ್ತಾರೆ. ಆದರೆ ಇವತ್ತು 2 ಗಂಟೆಗೆ ಊಟ ಮಾಡಿರಲಿ, ಬೆಳಗಿನ ಪರಿ ಪಾರಾಯಣ ಇತ್ಯಾದಿ ಮಾಡಿದ್ರೆ ಅವ್ರಿಗೆ ಅನಿಸೋದೇ ಇಲ್ಲ ಅದರೊಳಗೆ. ಯಾಕೆ ಅವ್ರು ಉಳಿದವ್ರಿಗೆ ನೋಡಿದ್ರೆ ಅವಳ ಕೃತಜ್ಞತೆಯನ್ನು ಕಂಡ ಕಾಣ್ತಾರೆ ಇವರಿಗೆ. ಅಂಥ ಜನಗಳಿಗೆ ಗಂಟೆಗೊಮ್ಮೆ ಕಾಫಿ ಕುಡಿಯೋರಿಗೆ ಏಕಾಚಿ ಉಪವಾಸ ಮಾಡೋರು ಕಂಡ್ರೆ ನಂಬಲಿಕ್ಕೆ ಆಗೋದಿಲ್ಲ, ಸುಳ್ಳು ಹೇಳ್ತೀರಿ ಅಂತ ಹೇಳ್ಬಿಡ್ತಾರೆ, ಕಡೆ ಬಿಡೋದಿಲ್ಲ ಅವರು. ಅಷ್ಟರ ಮಟ್ಟಿಗೆ ತಮಗೆ ಹಾಗೇನೆ ಇದೆ. ಹಿಂದಿನ ಒಂದು ಕಾಲಕ್ಕೆ ಮಾಡೋಕ್ಕೆ ಸಾಧ್ಯ ಇತ್ತು, ಆದ್ದರಿಂದ ಅವರಿಗೆ ಸರಿ. ಅದು ಮಾಡೋಕ್ಕಾದ್ರೆ ಹಣ್ಣು ತಿಂದಿರಿ ಒಂದು ತಿಂಗಳು ಅಂತ ಹೇಳಿ, ಬರೀ ಒಂದು ತಿಂಗಳು 10 ತಿಂಗಳು ಇತ್ತು ಬಿಡಿ, ಅದೊಂದೈತಿ ಉಪವಾಸ ಲೆಕ್ಕ. ಅಥವಾ ಒಪ್ಪತ್ತು ಮಾಡಿ, ಒಪ್ಪತ್ತು ಊಟ ಒಪ್ಪತ್ತು ಉಪವಾಸ, ಅಥವಾ ಒಪ್ಪತ್ತು ಊಟ ಒಪ್ಪತ್ತು ಫಲಹಾರ, ಅದು ಇನ್ನು ನೆಕ್ಸ್ಟ್ ಸ್ಟೇಜ್. ಅದು ಇಲ್ಲ 2 ಹೊತ್ತು ಊಟ ಮೂರೇಲಿ ಬಿಟ್ಟುಬಿಡಿ, ಬರೇ ಪಡೆ ಫಲಹಾರ ಬಿಟ್ಬಿಡೋದು ಗೊತ್ತಿಲ್ಲ. ಇನ್ನು ಓಟ್ಲಿಗೆ ಹೋಗೋದು ಬಿಡಿ, ಸಾಕು ಭಾರಿ ಪುಣ್ಯ ಬರುತ್ತೆ. ಚಿಕ್ಕಲ್ಲಿ ತಿನ್ನೋದು ಬಿಟ್ಬಿಟ್ಟು ಭಾರಿ ಪುಣ್ಯ ಬರುತ್ತೆ. ಅಲ್ಲಿ ತಿನ್ನಿ ಇಲ್ಲಿ ತಿನ್ನೋರು ಮನೆಯಲ್ಲೇ ತಿಂದ ದೊಡ್ಡ ಪುಣ್ಯ ಅದು ಒಂದು. ಆಮೇಲೆ ಅಭ್ಯಾಸ ಆಮೇಲೆ ತಿನ್ಬೋದು ಬೇರೆ ಕಡೆ ಅಂತ ಅರ್ಥ ಅಲ್ಲ, ಅಭ್ಯಾಸ ಮಾಡಿ ಕಂಟಿನ್ಯೂ ಮಾಡಬೇಕು ಅಂತ ಅರ್ಥ. ಆ ರೀತಿ ಮಾಡಿದರೆ ನಿಷಿದ್ಧ ಪದಾರ್ಥ ಬಿಡೋದು ಒಂದು ದೊಡ್ಡ ಪುಣ್ಯಕಾಲ ಅವ್ರದ್ದು. ಅದೆಲ್ಲ ಅಭ್ಯಾಸ ಮಾಡೋದು, ನಮ್ಗೆ ಯಾವುದು ಕೂಡ ಆಗೋದಿಲ್ಲ ಅಂತ ಕೂತ್ರೆ ಏನು ಮಾಡೋಕ್ಕೂ ಆಗೋದಿಲ್ಲ. ಅದು ಮಾಡ್ತಾ ಮಾಡ್ತಾ ಹೋದರೆ ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ಬರುತ್ತೆ. ಅದೇ ಓಡೋ ಮೊಲ ಎಲ್ಲೋ ಮಲ್ಕೊಂಡ್ಬಿಡ್ತು, ಹಾಗೆ ಕೂತಿತ್ತು, ಮೆಲ್ಲಗೆ ಹೋಗಿ ಆಮೇಲೆ ಸರಿ ಕಂಟಿನ್ಯೂಸ್ ಜೊತೆಗೆ ಎದ್ದು ಬಿಡ್ತು. ಆ ಥರ ಆಗ ಅದಕ್ಕೆ ನಮ್ಮ ಸಾಧನೆ ಕಡಿಮೆ ಆದರೂ ಪರವಾಗಿಲ್ಲ, ಕಂಟಿನ್ಯೂಟಿ ಇದ್ದರೆ ಸಾಧನೆ ಮಾಡಲಿಕ್ಕೆ ಬರುತ್ತಾದ್ರೆ ಆ ರೀತಿ ಮಾಡಿ. ಇನ್ನು ಸಾಧ್ಯವಾಗದ ಅವರು 5 ಉಪವಾಸ ಮಾಡ್ಬೋದು ಅಂತ ಹೇಳಿದ್ದಾರೆ. ಯಾಕೋ 2 ಏಕಾದಶಿ ಬಂದೇ ಬರುತ್ತೆ, ಬಿಡೋದಿಲ್ಲ. ಅದರಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಪ್ಲಸ್ ಶ್ರವಣ ನಕ್ಷತ್ರ ಸೇರಿಸಿಬಿಟ್ರೆ ಲಘು ವಿಷ್ಣು ಪಂಚಕ ಅಂತ ಕರೀತಾರೆ. ವರ್ಷಪೂರ್ತಿ ವಿಷ್ಣು ಪಂಚಕ ಮಾಡಕ್ಕೆ ಬರದೇ ಇದ್ದವರು ಆಗ ಒಂದು ದಿವಸ ಒಂದೇ ತಿಂಗಳಲ್ಲಿ 5 ಉಪವಾಸ ಮಾಡಿ ಲಘು ವಿಷ್ಣು ಪಂಚಕ ಅಂತ ಮಾಡಿದರೆ ಅದು ಭಾರಿ ಶ್ರೇಷ್ಠ. ಇನ್ನು ಇನ್ನೊಂದು ಮುಖ ಆದರದ್ದು ಅಪೂಪದಾನ ಬಹಳ ಶ್ರೇಷ್ಠವಾದದ್ದು. ಕಂಚಿನ ಪಾತ್ರೆಯಲ್ಲಿ ಅಪೂಪದಾನ, ದೀಪದಾನ ಎರಡನ್ನು ಹೇಳ್ತಾರೆ. ದೀಪದಾನ ಬಹಳ ಶ್ರೇಷ್ಠ. ಕಾರ್ತಿಕ ಮಾಸ ಹೇಗೆ ದೀಪದಾನಕ್ಕೆ ಶ್ರೇಷ್ಠನೋ ಅಧಿಕ ಮಾಸ ಕೂಡ ದೀಪದಾನಕ್ಕೆ ಭಾರಿ ಶ್ರೇಷ್ಠವಾದದ್ದು. 33 ದಿವಸನೂ ಪ್ರತಿ ದಿವಸದಂತೆ 30 ದಿವಸ ಕೂಡ ಪ್ರತಿ ದಿವಸ 33ರಂತೆ ಮಾಡೋದು ನಂಬರ್ 1. 33 ದೀಪದಾನ ಪ್ರತಿನಿತ್ಯ ಮಾಡೋದು, ಅಥವಾ 1 ದಿವಸ 33 ಮಾಡೋದು, ಅಥವಾ 30 ದಿವಸದಲ್ಲಿ 1 ಮಾಡೋದು ಕೊನೆ ಪಕ್ಷ. ಅದು ಲೋಯೆಸ್ಟ್ ಕೇಸ್ ಇದ್ದಾಗ ಅದನ್ನು ಮಾಡಬಹುದು. ಉಪದಾನ 30 ದಿವಸನೂ ಮಾಡಬಹುದು. 30 ದಿವಸದಲ್ಲಿ ಪ್ರತಿಯೊಂದು ದಿವಸನೂ 33 ಜನಕ್ಕೆ ಮಾಡಬಹುದು, ಅಥವಾ 1 ದಿವಸ 33ಕ್ಕೆ ಮಾಡಬಹುದು, ಅಥವಾ 1 ದಿವಸಕ್ಕೆ ಒಬ್ಬೊಬ್ಬರಿಗೆ ಮಾಡಬಹುದು. ಇಷ್ಟಾದರೂ ಮಾಡ್ತಕ್ಕಂಥ ಇನ್ನೊಂದು ಕ್ರಮ ಅಂತೂ ಉಪವಾಸ ರೀತಿ ಮಾಡೋದು, ಅಥವಾ ಇನ್ನೊಂದು ಅಯಾಚಿತ ವ್ರತ ಅಂತ ಒಂದು ಆಯ್ತು. ಇನ್ನೊಮ್ಮೆ ಕೇಳಿ ಹಾಕ್ತಾ ಇದ್ರೆ ಆಯ್ತು, ಕೇಳಿ ಬಡಿಸಿರ್ತಾರೆ ಅಷ್ಟೇ. ಅವರಾಗಿ ಕೇಳಿದ್ರೆ ಕೇಳೋದು ಇಲ್ಲ, ಹೋದ್ರಿಲ್ಲ ನಾವಾಗಿ ಕರೆದು ಹಾಕ್ಸ್ಕೋಬಾರ್ದು. ಆ ರೀತಿ ಮಾಡಿದ್ರೆ ಒಂದು ಪುಣ್ಯನೇ. ಇನ್ನೂ ಅಯಾಚಿತ ಅಂದರೆ ದೇವ್ರು ಏನು ಕೊಟ್ಟಿರ್ತಾನೆ ಅದರಲ್ಲಿ ಬದುಕೋದು, ಇನ್ನೂ ಶ್ರೇಷ್ಠ. ತೇನ ತೆಕ್ತೇನ ಪುಂಜಿ ಸಹ, ಅಥವಾ ಏಕಭುಕ್ತ ಅಂತೇಳಿ ಏಕಭುಕ್ತ ಮಾಡಬಹುದು. ಇನ್ನು ವಿಶೇಷ ನಮಸ್ಕಾರ ಪ್ರದಕ್ಷಿಣೆ ಅವೆಲ್ಲನೂ ಮಾಡ್ಬೋದು. ವಿಶೇಷವಾಗಿ ನಮಸ್ಕಾರ ವ್ರತ, ಪ್ರದಕ್ಷಿಣ ವ್ರತ ಅವೆಲ್ಲವನ್ನು ಕೂಡ ಅಧಿಕ ಮಾಸದಲ್ಲಿ ಮಾಡಿದರೆ ಅಧಿಕಸ್ಯ ಅಧಿಕಂ ಫಲಂ ಅಂತ ಹೇಳಿದ್ದಾರೆ. ಅಧಿಕಸ್ಯ ಅಧಿಕಂ ಫಲಂ, ಅಧಿಕ ಮಾಸದಲ್ಲಿ ಏನು ಮಾಡಿದರೂ ಕೂಡ ಬೇರೆ ಮಾಸಗಳು ಎಷ್ಟು ಪುಣ್ಯ ಮಾಡ್ತಾನೋ ಅದು ಭಾರಿ ಮಲ್ಟಿಪ್ಲೈ ಆಗುತ್ತಂತೆ. ಗ್ರಹಣಾದಿ ಪರ್ವಕಾಲಗಳಲ್ಲಿ ಹೇಗೆ ಮಲ್ಟಿಪ್ಲೈ ಆಗುತ್ತೋ ಅಧಿಕ ಮಾಸದಲ್ಲಿ ಮಲ್ಟಿಪ್ಲೈ ಆಗೋದ್ರಿಂದ ಅದು ಭಾರಿ ಮಹತ್ವ ಉಂಟು. ಮತ್ತು 33ನೇ ಯಾತಕ್ಕೆ ಸ್ಟ್ರೆಸ್ ಮಾಡ್ತಾರೆ ಅಂದರೆ ಒಟ್ಟು ಕಾಲಮಾನದ ಅವಧಿಯಲ್ಲಿ ಅಧಿಕ ಮಾಸ ಬರೋದು ಸರಾಸರಿ ಲೆಕ್ಕದಲ್ಲಿ 33 ತಿಂಗಳಿಗೊಮ್ಮೆ ಬರುತ್ತೆ. ಸರಾಸರಿ ಲೆಕ್ಕ ಒಮ್ಮೆ ಹೆಚ್ಚು ಒಮ್ಮೆ ಕಡಿಮೆ ಆಗಬಹುದು, ಬಟ್ ಅದನ್ನು ಆವರೇಜ್ ಬರೋದು ಎಷ್ಟೊಂದಕ್ಕೆ 33 ತಿಂಗಳಿಗೊಮ್ಮೆ. ಆದ್ದರಿಂದ 33ಗೆ ಭಾರಿ ಪ್ರಾಶಸ್ತ್ಯ. ಅದಕ್ಕೆಲ್ಲ ದೇವತೆಗಳನ್ನ ಅನುಸಂಧಾನ ಮಾಡಿ ಆ ರೀತಿ ಕೊಟ್ಟರೆ ವಿಶೇಷವಾದ ಪುಣ್ಯ ಸಾಧನೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥವ್ರದ್ದು ಅಧಿಕ ಮಾಸವಾದ್ದರಿಂದ ಸರಿ ಉಪಯೋಗಿಸಬೇಕು. ಆ ಮಾಸಕ್ಕೆ ಅಭಿಮಾನಿ ರೂಪವಾದ ನಿಯಾಮಕ ರೂಪಕ್ಕೆ ಪುರುಷೋತ್ತಮ ಅಂತ ಕರೀತಾರೆ. ಅದನ್ನು ಪುರುಷೋತ್ತಮ ಮಾಸ, ಮಲಮಾಸ, ಅಧಿಕ ಮಾಸ, ಅಸಂಕ್ರಾಂತ ಮಾಸ, ಈಗ ಅನೇಕ ರೀತಿಯಲ್ಲಿ ಅದರ ಹೆಸರು ಉಂಟು. ಪುರುಷೋತ್ತಮ ಮಾಸ ಅಂಬುದು ಹೇಗೆ ನಾವು ಮಾರ್ಗಶಿರ ಮಾಸ, ಕೇಶವ ಮಾಸ ಅಂತ ಹೆಸರು. ಇವತ್ತು ವಿಷ್ಣು ಮಾಸ ಅಂತ ಹೇಳಿದರೆ ಚೈತ್ರ ಮಾಸ ಅಂತ ಹೆಸರು. ಮಾಸ ನಿಯಾಮಕ ರೂಪದ ಹೆಸರಿನಲ್ಲಿ ಮಾಸವನ್ನು ಹೇಳ್ತಕ್ಕಂಥ ಕ್ರಮ. ಈ ರೀತಿ ಮಾಡಿ ಅಧಿಕ ಮಾಸವನ್ನು ಸಾರ್ಥಕ ಮಾಡಿಕೊಳ್ಳತಕ್ಕಂಥ ಒಂದು ದೃಷ್ಟಿಕೋನ ನಮ್ಮ ಮೊದಲೇ. ಯಾಕೆ ಒಂದು ತಿಂಗಳಿರೋದು ಟೈಮ್ ಇದೆ ಯೋಚನೆ ಮಾಡಲಿಕ್ಕೆ. ಇದಕ್ಕಿದ್ದಾಗ ಹೇಳಿಬಿಟ್ರೆ ಏನಾಗುತ್ತೆ, ಏನೋ ಮೊದಲೇ ಗೊತ್ತಿದ್ದರೆ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಈಗ ಮೊದಲೇ ಗೊತ್ತಿರೋದ್ರಿಂದ ಮತ್ತೆ ಕಳ್ಕೊಂಡ್ರೆ ಮತ್ತೆ 33 ತಿಂಗಳು ಕಾಯಬೇಕು. 3 ವರ್ಷದ ಮೇಲೆ ಕಾಯಬೇಕಾದ್ರಿಂದ ಅಂತ ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಹೋಗಬಾರ್ದು. ಯಾವುದರಲ್ಲಿ ಇದ್ರ ಪ್ರಿಪೇರ್ ಆಗಬೇಕು, ಯಾವುದನ್ನು ಮಾಡಲಿಕ್ಕೆ ನಮಗೆ ಸಾಧ್ಯತೆ ಇದೆ ಅಂತ ಮೊದಲೇ ಪ್ಲಾನ್ ಮಾಡಿಕೊಂಡ್ರೆ ಒಳ್ಳೆ ಪುಣ್ಯ ಕಾರ್ಯಕ್ಕೆ ಸಾಧ್ಯನೇ ಅವಕಾಶ ಸಿಗುತ್ತೆ. ಆದ್ದರಿಂದ ಪಂಚಾಂಗ ಶ್ರವಣ ಅದು ಆ ದೃಷ್ಟಿಯಿಂದ ಬಹಳ ಮುಖ್ಯ. ಆ ಕಾಲಕ್ಕೆ ಗೊತ್ತಾಗಿ ಪ್ರಯೋಜನ ಇಲ್ಲ. ಆ ಕಾಲ ಎಷ್ಟೋ ದಿನ ಏನು ಮಾಡಿರ್ತಾರೆ, ಗೊತ್ತು 33 ದಿವಸ ಮಿಸ್ ಮಾಡ್ಕೊಂಡ್ಬಿಡ್ತಾರೆ ಪಾಪ. ಛತ್ರನೂ ಬುಕ್ ಮಾಡಿಬಿಡ್ತಾರೆ, ಆಮೇಲೆ ಬಂದು ಕೇಳ್ತಾರೆ ನಿಷಿದ್ಧ ದಿವಸ. ಆ ಛತ್ರ ವಾಪಸ್ ಕೊಡೋದಿಲ್ಲ, ಅಡ್ವಾನ್ಸ್ ಕೊಟ್ಟಿದ್ದು ಇದು ಎಷ್ಟು ಲಾಸ್ ಆಯ್ತು ಅವ್ರಿಗೀಗ. ಇಲ್ಲ ಧರ್ಮ ಹೋಯ್ತು, ಇಲ್ಲ ದುಡ್ಡು ಹೋಯ್ತು, ಎರಡರಲ್ಲೊಂದು. ಯಾಗೋ ಕೊಟ್ಟಿದ್ದೇವೆ ಅಂತ ಮಾಡಿಬಿಟ್ರೆ ಧರ್ಮ ಹೋಯ್ತು, ಇಲ್ಲ ಬಿಡ್ಲಿಕ್ಕಾಗೋದಿಲ್ಲ ದುಡ್ಡು ಹೋಯ್ತು. ಮತ್ತೆ ಕೇಳಿದ್ರೆ ಪ್ರಸಂಗನೇ ಬರ್ತಿರ್ಲಿಲ್ಲ. ಇಲ್ಲಿ ಹಾಕಿರ್ತಾರೆ ಹೋಗ್ಬೇಕಾದ್ರೆ ಒಂದು ಶಾರ್ಪ್ ಕರ್ವ್ ಇದೆ, ಯು ಟರ್ನು, ಲೆಫ್ಟ್ ಟರ್ನು ಇವೆಲ್ಲ ಹಾಕಿರ್ತಾರೆ. ಮತ್ತೆ ನೋಡಿಕೊಂಡ್ರೆ ಸ್ಪೀಡ್ ಚೆಕ್ ಮಾಡಕ್ಕೆ ಬರುತ್ತೆ. ಇಲ್ಲೋದ್ರೆ ಸಡನ್ನ ಬ್ರೇಕ್ ಹಾಕಿದ್ರೆ ಆಗೋದಿಲ್ವಲ್ಲ. ಪಂಚಾಂಗ ಶ್ರವಣ ಅದಕ್ಕೆ ಮಾಡಿರ್ಬೇಕು. ಅವಾಗ ತಿಥೇಶ್ಚ ಶ್ರಿಯವಾಪ್ನೋತಿ ವಾರಾದಾಯುಷ್ಯ ವರ್ಧನ ನಕ್ಷತ್ರಾತ್ ಹರತೇ ಪಾಪಂ ಯೋಗಾತ್ ರೋಗ ನಿವಾರಣ ಮತ್ತು ಕೊನೆಯದಾಗಿ ಕರಣಾತ್ ಕಾರ್ಯಸಿದ್ಧಿಶ್ಚ ಪಂಚಾಂಗ ಫಲಮುತ್ತಮ. ಐದು ಒಂದೊಂದು ಕೇಳೋದಕ್ಕೂ ಪಂಚ ಅಂಗ, ಪಂಚ ಅಂಗ ಐದು ಭಾಗಗಳಂತೆ, ಒಂದು ದಿವಸಕ್ಕೆ ಐದು ಭಾಗಗಳು. ಅದಕ್ಕೆ ಪಂಚಾಂಗ ಶ್ರವಣ ಅಂತಾಗಿತ್ತು. ಪಂಚಾಂಗ ಅಂತ ತೊಗೊಂಡ್ಬಿಟ್ರೆ ಐದಂಗ ಇಲ್ವಲ್ಲ ಅಂತ ಹುಡುಕ್ತಾ ಕೊಡ್ಬಾರ ಅದರೊಳಗೆ. ತಿಥಿ ವಾರ ನಕ್ಷತ್ರ ಯೋಗ ಕರಣ ಇದು ಪಂಚಾಂಗಗಳು ಅಂತ ಹೆಸರು. ಸಾಮಾನ್ಯವಾಗಿ ಇವತ್ತಿನ ತಿಥಿಗಳು ಇದು ಆರಂಭವಾಗಿರೋದು ಮಂಗಳವಾರ ಆರಂಭ ಆಗಿದೆ ಸಂವತ್ಸರ. ಮಂಗಳವಾರ ಆರಂಭವಾಗಿದೆ, ಅದಕ್ಕೆ ಯಾವ ವಾರ ಆರಂಭವಾಗುತ್ತೋ ಆತನೇ ರಾಜ ಅಂತ ಕರೆಯೋದು. ಸೊ ಈ ವರ್ಷಕ್ಕೆ ರಾಜ ಮಂಗಳ, ಮಂತ್ರಿ ಬುಧ, ಈ ರೀತಿ ಅದಲ್ಲ ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಅಂತ ಇವ್ರ ಮಿನಿಸ್ಟ್ರಿ ಇದು. ಇವಾಗ ನಮ್ಮ ಕಾಲಭಾರದ ಮಿನಿಸ್ಟ್ರಿ ಪ್ರಕಾರ ಹಾಗೆ ನಡೀತಿರೋ. ಆದರೆ ಮಂಗಳ ರಾಜನಾದ ಅಂತ ಕೇಳಿದರೆ ಭಾರಿ ಪ್ರಾಬ್ಲಮ್. ಮಂಗಳ ಒಳ್ಳೆ ರಾಜನಲ್ಲ ಅಂತ ಹೇಳಿಬಿಡ್ತಾರೆ. ಹೆಸರು ಮಂಗಳವಾರ, ವಾದಿರಾಜ ಸ್ವಾಮಿಗಳು ಯುಕ್ತಿವಲ್ಲಿಕದಲ್ಲಿ ಬರೀತಾರೆ. ಅಮಂಗಳಸ್ಯ ವಾರಸ್ಯ ಯಥಾ ಮಂಗಳವಾರತ, ಹೆಸರಿಗೆ ಮಂಗಳವಾರ, ಯಾವ ಕೆಲಸ ಮಗಳಿಗೆ ಹೆಸರು ಮಾಡೋದಿಲ್ಲ, ಆ ಟೈಪ್ ಕೆಲಸ ಇದೆ. ಸೊ ಮಂಗಳ ರಾಜನಾದರೆ ಮಂಗಳ ಕಾರ್ಯಗಳಿಗೆ ವಿಶೇಷವಾಗಿ ಅನುಕೂಲವಾದ ಕಾಲ ಅಲ್ಲ ಇದು. ಮಾಡಬಾರದು ಅಂತಲ್ಲ, ಅನುಕೂಲ ಇಲ್ಲ ಆದ್ರಿಂದ ಕಷ್ಟಪಟ್ಟು ಮಾಡಬೇಕು ಅಂತ. ಶ್ರಮಪಟ್ಟು ಮಾಡಿದರೆ ಮಾಡಲಿಕ್ಕೆ ಬರುತ್ತೆ, ಇವರು ಬರೋದಿಲ್ಲ. ಆದ್ದರಿಂದ ಶನಿ ವೃಷ್ಟಿ ಮೊದಲಾದವಳಿಗೆ ಶನಿ ಶನೇಶ್ವರ ದೇವತೆ, ಹೀಗಾಗಿ ಎಲ್ಲವೂ ಮೈನಸ್ ಪಾಯಿಂಟ್ಗಳೇ ಜಾಸ್ತಿ ಈ ವರ್ಷ ಎಲ್ಲವಾಗೇನಷ್ಟೇ. ಸೊ ಮಳೆ ಬೆಳೆ ಸಿಗೋದು ಮತ್ತು ಇದು ಬರೋದು ಕಾಲ ಬರೀ ಯುದ್ಧಗಳು ಜಾಸ್ತಿ ಅಂತ ಹೇಳ್ತಾರೆ. ಯುದ್ಧಗಳು ಜಾಸ್ತಿ, ನ್ಯಾಚುರಲ್ ಕೆಲಾಮಿಟೀಸ್ ಜಾಸ್ತಿ, ರೋಗ ರುಜಿನಗಳು ಜಾಸ್ತಿ, ಅನೇಕ ರೀತಿಯಲ್ಲಿ ಬರೀ ಅವಾಂತರಗಳ ಮಯ ಇದೆ. ಆದ್ದರಿಂದ ಭಾರಿ ಹುಷಾರಾಗಿರಬೇಕು ಅಂತ ಅರ್ಥ. ಹುಷಾರಾಗಿರಿ, ನೇರು ಹುಷಾರಾಗಿರ್ತಾರೆ. ದೇವ್ರ ಧ್ಯಾನ ಮಾಡಬೇಕು. ಎಲ್ಲ ಕಾಲಕ್ಕೂ ಬರೋದು ಯಾರು? ದೇವರು. ದೇವರು ಅಲ್ಟಿಮೇಟ್. ಆದ್ದರಿಂದ ನಚ ಕರ್ಮ ಮೀಮಾಮಲ ಕಾಲಗುಣ ಪ್ರಭೃತಿ ಈಶಂ ಅಚಿತ್ತನು ತದ್ಧೀಯತಃ, ಅವೆಲ್ಲ ಅಚೇತನ ಪದಾರ್ಥಗಳು, ಸೆಕೆಂಡರಿಯವರು. ಮುಖ್ಯಸ್ಥನ ಹಿಡಿದ್ರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ. ಈ ಪುರಂದರದಾಸರ ಈ ಮಾತು ಬರೀ ಹೇಳೋದಕ್ಕಲ್ಲ, ಅನುಷ್ಠಾನಕ್ಕೆ ತರಬೇಕು. ಎಷ್ಟು ವರ್ಷ ಗ್ರಹಗತಿ ಬೇಕಾದ್ರೆ ಯೋಚನೆ ಮಾಡಲೇಬೇಡಿ. ದೇವರನ್ನು ನಂಬಿದವರಿಗೆ ಇಂದಿನ ವಾರ ಶುಭವಾರ, ಇಂದಿನ ದಿನವೂ ಶುಭ ದಿನವೂ ಅಷ್ಟೇ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ಇವತ್ತು ಸೋಲೇ ಇಲ್ಲ. ದೇವರ ಹೆಸರು ಹೇಳಿದವರಿಗೆ ಲಾಭಸ್ತೇಷಾಂ ಯಶಸ್ತೇಷಾಂ ಕುತಸ್ತೇಷಾಂ ಪರಾಭವ ಯೇಷಾಂ ಇಂದೀವರ ಶ್ಯಾಮ ಹೃದಯಸ್ಥೋ ಜನಾರ್ದನ. ಯಾರ ಮನಸ್ಸಿನಲ್ಲಿ ದೇವರ ಧ್ಯಾನ ಇದೆಯೋ ಅವರಿಗೆ ಅಮಂಗಳದ ಹೆಸರೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಆದ್ದರಿಂದ ಯೋಚನೆ ಮಾಡೋ ಕಾರಣ ಇಲ್ಲ. ಇದು ತಿಳ್ಕೊಂಡಿದ್ರೆ ಅನುಕೂಲ ಏನಾಯಿತು? ಪ್ರತಿ ಸತ್ ಮಂಗಳ ಕಾರ್ಯ ಇನ್ನು ಹೆಚ್ಚು ಮಾಡಲಿಕ್ಕೆ ಅನುಕೂಲ ಇದೆ. ಬಿಟ್ಟವರು ಮಾಡಲಿಕ್ಕೆ ಶುರು ಮಾಡಬೇಕು. ಫಸ್ಟು ಮಾಡೋರು ಹೆಚ್ಚೆಚ್ಚು ಮಾಡಬೇಕು. ಆಗ ಅದು ಒಳ್ಳೆ ಸಿದ್ಧಿ ಕೊಡು. ಯಾವ ಅಪಾಯಕ್ಕೂ ನಾವು ಹೆದರಬೇಕಾದ ಕಾರಣ ಇಲ್ಲೇ ಇಲ್ಲ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ರುದ್ರದೇವರಿಗೆ ಕೃಷ್ಣ ಮಾತು ಕೊಟ್ಟಿದ್ದಂತೆ, 12 ವರ್ಷ ನಿನಗೆ ಲೋಕಮೋಹನಕ್ಕಾಗಿ ಅಸುರಮೋಹನಕ್ಕಾಗಿ ನಿನ್ನ ಕುರಿತು ತಪಸ್ಸು ಮಾಡ್ತೇನೆ, ಮಾಡ್ರೆ ಮಾಡ್ತೇನೆ ಅಂತ ಅರ್ಥ. ಹರಿವಂಶದಲ್ಲಿ ಬರುತ್ತೆ. ಪರಮಾತ್ಮ ಹೋದ ಅಲ್ಲಿಗೆ ಮಾಡಲಿಕ್ಕೆ ಅಂತ ಹೋದ. ಗಂಟಾ ಕಂಡ್ರೆ ಮೋಕ್ಷ ಇತ್ಯಾದಿ ಕೊಟ್ಟುಬಿಟ್ಟ. ಅಲ್ಲಿಗೆ ಹೋದ ಕೃಷ್ಣ, 12 ವರ್ಷ ಕೃಷ್ಣ ಇರಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಏನು ಮಾಡಿ, ಒಂದೇ ದಿವಸ ಅಷ್ಟೇ, ಒಂದೇ ದಿವಸ ಇದ್ದಿದ್ದು ಕೃಷ್ಣ 24 ಅವರ್ಸ್. ಅದು 12 ವರ್ಷ ಕನ್ವರ್ಟ್ ಮಾಡಿದ್ದಂತೆ. ಒಂದು ದಿವಸ 12 ವರ್ಷ ಮಾಡಿ ಹಾಕಿಬಿಟ್ಟಂತೆ. ಹೇಗೆ ಮಾಡಿದ್ದಾನೆ? ವರ್ಷದಲ್ಲಿ ಗುರು ಗ್ರಹ ಇದೆಯಲ್ಲ, ಒಂದು ರಾಶಿಯಿಂದ ಒಂದು ರಾಶಿ ಹೋಗಲಿಕ್ಕೆ ಒಂದು ವರ್ಷ ಬೇಕು. ಒಂದು ರಾಶಿಯಿಂದ ಒಂದು ವರ್ಷ ಬೇಕು. ಸೊ ಒಂದೇ ದಿವಸಕ್ಕೆ 12 ರಾಶಿ ಹೋಗಿಬಿಟ್ರೆ 12 ವರ್ಷ ಆಗುತ್ತೆ. ಗುರುವನ್ನು ಕರೆದಂತೆ, ಗುರು ಶಿಫ್ಟ್ ಆಡೋದು, ಸುತ್ತು ಕಂಬ ಸುತ್ತು ಅಂತಾರೆ ಆ ಟೈಪ್ ಸುತ್ತು. ಒಂದು ದಿವಸಕ್ಕೆ 12 ರಾಶಿ ಸುತ್ತಬೇಕು. ಸೊ ಒಂದು 12 ವರ್ಷ ಆಯಿತು ಒಂದು ದಿವಸ ಕಟ್ಕೊಂಡು. ಒಂದು ದಿವಸ 12 ವರ್ಷ ಮಾಡೋದೊಂದು ಇಡೀ ವಿಶ್ವದ ಇತಿಹಾಸದಲ್ಲೇ ಎಂಟೈರ್ ಇದೇ ಚೇಂಜ್ ಆಗಿದೆ. ಕಾಲಮಾನನೇ ಚೇಂಜ್ ಮಾಡಿದ್ದು ಕೃಷ್ಣನ ಕಾಲ. 12 ಒಂದೇ ದಿವಸದಲ್ಲಿ 12 ಸರ್ತೆ ಗುರು 12 ರಾಶಿ ಶಿಫ್ಟ್ ಮಾಡಿದ್ದರಿಂದ ತಾನು ಎಂಥ ಕಾಲನೀಯವಾಗ ಅಂತ ಪರಮಾತ್ಮ ತೋರಿಸ್ತಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ದೇವರಲ್ಲಿ ಭಕ್ತಿ ಜಾಸ್ತಿ ಆಗಬೇಕು. ಶ್ರೇಷ್ಠವಾದಂಥ ನಿರೂಪಣೆಯಲ್ಲಿ ಇಲ್ಲಿ ಕಾಣುತ್ತೇನೆ. ಆದ್ದರಿಂದ ಅಧಿಕ ಮಾಸ ಇತ್ಯಾದಿಗಳ ಆಚರಣೆ ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ಬಹಳ ಮುಖ್ಯವಾಗಿ ಅಧಿಕ ಮಾಸಾದಿಗಳ ದೊಡ್ಡ ಕರ್ತವ್ಯ ಅಂದರೆ ಭಾಗವತಾದಿ ಸತ್ಶಾಸ್ತ್ರ ಶ್ರವಣ, ಅದು ಭಾರಿ ಮುಖ್ಯ. ದೀಪದಾನ ಅಂದರೆ ನಿಜವಾದ ದೀಪ ಅಂದರೆ ಅಧ್ಯಾತ್ಮ ದೀಪಂ ಪುರಾಣ. ಅಧ್ಯಾತ್ಮ ತತ್ವ ನಿಜವಾದ ದೀಪ, ಆದ್ದರಿಂದ ಅದು ಪರಮಾವಧಿ ಗಮನ ಕೊಡಬೇಕು ನಾವು. ಇನ್ಯಾವುದು ಮಾಡಲಿಕ್ಕೆ ಬರುತ್ತೋ ಬಿಟ್ಟುಬಿಡಿ, ಮಾಡಿದರೆ ಆದರೆ ಮಾಡಿ ಬಿಟ್ಟುಬಿಡಿ. ಭಾಗವತ ಕೇಳಿ, ಭಗವದ್ಗೀತೆ ಕೇಳಿ, ಮಹಾಭಾರತ ಕೇಳಿ, ಅದ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೇಳಿ. ಆಗ ಅಧಿಕ ಮಾಸ ವಿಶೇಷ ಪುಣ್ಯ ಕೊಡ್ತಕ್ಕಂಥ ಮಾಸವಾಗುತ್ತೆ. ಅದು ಉಪಯೋಗ ಮಾಡಿಕೊಂಡ್ರೆ ನಮ್ಮ ಜೀವನ ಪರಮ ಸಾರ್ಥಕವಾಗುತ್ತೆ ಅನ್ನೋದನ್ನು ಗಮನಿಸಬೇಕು. ಇನ್ನು ವಿಕೃತಿ ಏನು? ಅದಕ್ಕೆ ವಿಕೃತಿ ಅಂದರೆ ಏನು? ಹೆಸರು ವಿಕಾರ, ಅದು ಕೆಟ್ಟ ಅರ್ಥದಲ್ಲಿ. ಒಳ್ಳೆ ಅರ್ಥ ಮಾಡಿಕೊಂಡ್ರೆ ವಿಕೃತಿ, ವಿ ಅಂದರೆ ವಿಪಕ್ಷಿ ಪರಮಾತ್ಮನೋ ಅಂತ ಅರ್ಥ. ವಿ ಅಂದರೆ ನಾರಾಯಣ ಅಂತ. ವಿಕೃತಿ, ಕೃತಿ ಅಂದರೆ ಕಾರ್ಯ. ವಿಕೃತಿ ಇಡೀ ಜಗತ್ತೆಲ್ಲ ಏನು? ವಿಕೃತಿ ಭಗವಂತನ ಕಾರ್ಯ ಇದು. ಜನ್ಮಾದ್ಯಶ್ಯ ಯತಃ, ದೇವ್ರು ಮಾಡಿ ಯಾರು ಮಾಡಿದ್ದು? ವಿಕೃತಿ, ದೇವ್ರು ಮಾಡಿದ್ದು ಅಂತ. ಯಾರು ಮಾಡಿದ್ದು ಮಳೆ ಯಾರು ಕೊಡ್ತಾರೆ ದೇವರು, ಬೆಳೆ ಯಾರು ಕೊಡ್ತಾರೆ ದೇವರು, ಈ ಕಾಲ ನಿಯಾಮಕ ದೇವರು ಅಂತ ತಿಳ್ಕೊಂಡ್ರೆ ವಿಕೃತಿ ವಿಕೃತಿ ಆಗೋದೇ ಇಲ್ಲ, ಸುಕೃತಿ ಆಗಿಬಿಡುತ್ತದೆ. ಮನುಷ್ಯ ಸುಕೃತ ಮಾಡಿದವರಿಗೆ ವಿಕೃತಿ ಯಾವ ವಿಕಾರವನ್ನು ಮಾಡೋದಿಲ್ಲ. ವಿಷ್ಣುವಿನ ಕೃತಿ ಇದು ಅಂತ ಮೊದಲನೇ. ಎರಡನೇದು ವಿ ಅಂದರೆ ವಿವಿಧ ಅಂತ ಇನ್ನೊಂದು ಅರ್ಥ. ವಿವಿಧ ಕೃತಿ ಪರಮಾತ್ಮ ಒಂದೇ ರೀತಿ ಮಾಡಿ ಎಂಥ ಜಗ ಸೃಷ್ಟಿ ಮಾಡಿದ್ದಾನೆ ಗೊತ್ತಾ ದೇವರು. ಇಮೇಲೆ ಸುಮ್ಮನೆ ಜಗತ್ತನ್ನು ನೋಡ್ತಾ ಹೋಗಿಬಿಟ್ರೆ ದೇವರಲ್ಲಿ ಭಕ್ತಿ ಜಾಸ್ತಿ ಆಗಿಬಿಡುತ್ತೆ. ಆರ್ಟ್ ಗ್ಯಾಲರಿಗೆ ಹೋದರೆ ಎಷ್ಟು ವೆರೈಟಿ ನೋಡ್ತಾನೆ, ಅಬ್ಬ ಎಷ್ಟು ಗ್ರೇಟ್ ಆರ್ಟಿಸ್ಟ್ ಅಂತ ತಕ್ಷಣ ಹೇಳಿಬಿಡುತ್ತೆ. ಈ ಜಗತ್ತೇ ಆರ್ಟ್ ಗ್ಯಾಲರಿ, ಭಗವಂತನ ಗ್ಯಾಲರಿ ಇದು. ಎಷ್ಟು ವೈಶಿಷ್ಟ್ಯ, ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರ್ ಅನಂತ ಗುಣ ಪರಮಃ. ಚಿತ್ರ ವಿಚಿತ್ರವಾದ ಜಗತ್ತಿದು. ಪಕ್ಷಿಗಳನ್ನು ನೋಡಿ, ಸಸ್ಯಗಳನ್ನು ನೋಡಿ, ಜನಗಳನ್ನು ನೋಡಿ, ನಮ್ಮ ಬರೀ ನಮ್ಮ ದೇಹ ನೋಡಿಕೊಳ್ಳಿ, ಅದರ ಒಂದು ಅಂಗಗಳನ್ನು ಪರೀಕ್ಷೆ ಮಾಡಿಕೊಳ್ಳಿ. ಯಾವುದು ಮುಖ್ಯ, ಯಾವುದು ಮುಖ್ಯ, ಪ್ರತಿಯೊಂದು ಮುಖ್ಯನೇ. ಕಾಲು ನೋವಾದಾಗ ನೋಡ್ರಿ, ಕಾಲು ಈಗ ಗೊತ್ತಾಗ್ತಾ ಇದೆ ಕಾಲು ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಕಾಲು ಕೈ ಕೈ ನೋಡಿ, ಕೈ ಎಷ್ಟು ಉಪಯೋಗ ಈಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಕಣ್ಣು ಒಂದೊಂದು ಗೋದ್ಮೇಲೆ ಗೊತ್ತಾಗುತ್ತೆ, ಪ್ರಯೋಜನ ಇಲ್ಲ ಆಗಿಬಿಡಿ. ಪ್ರತಿಯೊಂದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾವುದು ಇಂಪಾರ್ಟೆಂಟ್ ಅಲ್ಲ ಇವತ್ತು, ಪ್ರತಿ ಕ್ಷಣದಲ್ಲೂ ಕೂಡ. ಇವತ್ತು ದೇವರು ಮಾಡಿದ ಪ್ರತಿ ಕೆಲಸಗಳು ವಿವಿಧ ವಿವಿಧವಾದ ಕೆಲಸಗಳಲ್ಲಿ ಭಗವಂತನ ಮಹಿಮೆಯನ್ನು ನೋಡಿ ಅಂತ ಹೇಳ್ತಾರೆ. ಆಚಾರ್ಯರ ಮಾತು ಒಂದು ಸೂತ್ರದಂಥ ಮಾತು. ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ದೇವನ ಧ್ಯಾನ ಮಾಡೋದಕ್ಕೆ ವಿಕೃತಿ ಎನ್ನ ಹೆಸರು ಸಾರ್ಥಕವಾದದ್ದು. ಮತ್ತೆ ವಿವಿಧ ಜನಗಳಿಂದ ಮಾಡಿಸ್ತಾನೆ ಪರಮಾತ್ಮ. ಮುಖ್ಯ ಒಡಗಿನಿಂತು ತಾನು ಮಾಡಿಸ್ತಾನೆ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೇ ಸರ್ವಮಂಜಸ. ಎಲ್ಲವನ್ನೂ ತಾನು ಮಾಡ್ತಾನೆ, ಅನೇಕ ಜನಗಳ ಮೂಲಕ ಮಾಡಿಸ್ತಾನೆ. ಇದು ದೇವರ ಮತ್ತೊಂದು ವೈಶಿಷ್ಟ್ಯ ವಿಕೃತಿ. ಇದನ್ನು ತಿಳ್ಕೊಳ್ಳೋಕ್ಕೆ ಭಾರಿ ಸುಕೃತ ನಮಗೆ ಬೇಕು. ವಿಶಿಷ್ಟವಾದ ಕೃತಿ ಪರಮಾತ್ಮನ ಕೃತಿ ಅಂದ ಮೇಲೆ ಜಗತ್ ಸುಳ್ಳಲ್ಲ ಅಂತ ಗ್ಯಾರಂಟಿ. ದೇವರು ಯಾರೋ ಮಾಡಿದ ಸುಳ್ಳು ಅನ್ಬೋದು, ದೇವರು ಮಾಡಿದ್ದು ಅಂದ್ರೆ ಅವತ್ತು ಮಾತಾಡಾಗಿ. ಇವತ್ತು ಇಂದ್ರಜಾಲ ಯಾರೋ ಒಬ್ರು ಕೊಡ್ತಾನೆ, ಸಾಮಾನ್ಯ ವ್ಯಕ್ತಿ, ಏನು ಕೊಟ್ಟಿದ್ದೆ ಕೊಟ್ಟ ಬಂಗಾರದ ಲೋಟನ ಎಂದ್ರು ಹುಷಾರಾಗಿರು ಮೋಸ ಇರುತ್ತೆ ಗ್ಯಾರಂಟಿ. ಅವನೆಲ್ಲಿ ಕೊಡ್ತಾನೆ, ಸಾಧ್ಯ ಇಲ್ಲ ನೋಡಿ ಚೆಕ್ ಮಾಡು ಅಂತ ಹೇಳ್ತಾ. ರಾಜಮಹಾರಾಜರು ಕೊಟ್ಟರು, ಯೋಚನೆ ಗ್ಯಾರಂಟಿ ಕೊಟ್ಟಿರ್ತಾನೆ, ಅದಕ್ಕೆ ಅವನು ಯೋಗ್ಯತೆ ನೋಡಿ ಕೊಟ್ಟೆ ಕೊಡ್ತಾನೆ ಅಂತ ಹೇಳ್ತಾರೆ. ಯಾರೋ ಕೊಟ್ಟರೆ ಡೌಟ್ ಬರುತ್ತೆ, ಅದಕ್ಕೆ ಕೊಡಬೇಕಾದನ್ನು ಕೊಟ್ಟರೆ ಡೌಟ್ ಬರೋದಿಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಜನ್ಮಾದ್ಯಶ ಯತಃ, ದೇವರು ಮಾಡಿದ ಜಗತ್ತು ಅಂದ ಮೇಲೆ ಇದರಲ್ಲಿ ಸತ್ಯ 100% ಹೊರತು ಇದು ವ್ಯಾವಹಾರಿಕ ಸತ್ಯ ಮಿಥ್ಯಾ ಅಂತ ಹೇಳೋದಕ್ಕೆ ಹೋಗಬೇಡಿ. ಅದು ವಿಕೃತಿ ಅನ್ನೋ ಹೆಸರಿನಲ್ಲಿ ಜಗತ್ ಸತ್ಯತ್ವ ಅದೇ ಪ್ರಮೇಯ ಬಂದಿದೆ. ವಿವಿಧ ಕೃತಿ ಎಂದಾಗ ಜೀವಬಹುತ್ವ ಜೀವ ಜೀವ ಭೇದ ಎಲ್ಲ ಶಾಸ್ತ್ರಗಳು ಬಿಡುತ್ತೆ. ಪರಮಾತ್ಮ ವಿಕೃತಿ ಇಲ್ಲದವನು ಪರಮಾತ್ಮ, ಹುಡುಗರೆಲ್ಲ ವಿಕೃತಿ ಇರೋರೇನೆ. ಸೊ ಪರಮಾತ್ಮ ಹರಿರೇವ ಪರಹ, ಸ್ವತಂತ್ರವೋ ಭಗವಾನ್ ವಿಷ್ಣು, ದೇವರೊಬ್ಬನೇ ಸ್ವತಂತ್ರ. ಈ ಭಾವನೆ ಜಾಗೃತವಾಗಬೇಕು. ಮನುಷ್ಯ ಹಳೆ ವರ್ಷ ಹೋಯಿತು ಹೊಸ ವರ್ಷ ಬಂತು ಅಂದರೆ ಸಾಲದು. ನಾವೇನು ಮಾಡ್ತೇವೆ, ಹಳೆಯದು ಹೊಸ್ತು ಬಂತು ಅಂತ ಎಕ್ಸ್ಪೆಕ್ಟ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತೇವೆ. ಬಟ್ ನಮ್ಮಲ್ಲಿ ಮಾತ್ರ ಚೇಂಜ್ ಆಗ್ತಿದ್ರೆ ಏನು ಅನ್ಯಾಯ ಆಗುತ್ತೆ ಅದು. ನಾವು ಚೇಂಜ್ ಆಗಬೇಕು ಕಾಲಕ್ಕೆ ತಕ್ಕಂತೆ, ಒಳ್ಳೇದಕ್ಕೆ ಚೇಂಜ್ ಆಗಬೇಕು, ಕೆಟ್ಟದ್ದಕ್ಕಲ್ಲ. ಇವತ್ತು ನಾವು ಒಂದು ಸಸಿ ಹಾಕಿಬಿಡ್ತೇವೆ, ಒಂದು ತುಳಸಿ ಸಸಿನೇ ಹಾಕ್ತೇವೆ, 10 ದಿವಸ ಬಿಟ್ಟು ನೋಡ್ತೇವೆ. ಸೊ ದೊಡ್ಡದಾಗಿರ್ಬೇಕು, ಇಲ್ಲದೆ ಹೋದರೆ ಸರಿ ಇಲ್ಲ ಅಂತ ಅರ್ಥ. ಒಂದು ತಿಂಗಳಾದರೂ ಹಾಗೆ ಇದ್ದರೆ ಉಪಯೋಗ ಇಲ್ಲ ಅಂತ ಅರ್ಥ. ನಾವು ಹುಟ್ಟಿದಾಗಿನಿಂದ ಹಾಗೆ ಇದ್ದೇವೆ. ಸೊ ನೋ ಚೇಂಜ್ ಅಂತ ಎಷ್ಟು ಅನ್ಯಾಯ ಆಗಲಿಲ್ಲ ಆಗಿದ್ರೆ, ಏನೇನು ಚೇಂಜ್ ಆಗಿಲ್ವಲ್ಲ, ಎಷ್ಟು ಅನ್ಯಾಯ ಇದು. ಒಂದು ಸ್ವಲ್ಪ ಫಲ ಕೊಡಬೇಕು, ಇದು ಅವ್ರ ಪ್ರಯೋಜನ ಇಲ್ಲ. ಮಾವಿನವರೇ ಬಿಟ್ಟುಬಿಡ್ತಾರೆ ನೋಡಿದ್ರೆ, ಹಣ್ಣು ಬೆಲಿ ಹುಳಿ ಹಣ್ಣು, ಛೇ ವೇಸ್ಟ್ ಅಂತ ಕರೆದು ಬಿಡ್ತಾರೆ. ಮಗನ್ನು ಓದಿಸ್ತೇವೆ, ಕೆಟ್ಟವನಾಗಿಬಿಟ್ಟವ, ಅಯ್ಯೋ ಜೀವನ ವೇಸ್ಟ್ ಹಾಳಾಗಿತ್ತು ಅಂತ ಹೇಳಿದ್ರೆ ನಿರೀಕ್ಷಿತ ಫಲ ಕೊಡಬೇಕು. ನಾವು ಉಳಿದವರಿಂದ ಫಲ ಎಕ್ಸ್ಪೆಕ್ಟ್ ಮಾಡ್ತೇವೆ, ನಮ್ಮಿಂದ ದೇವರು ಎಕ್ಸ್ಪೆಕ್ಟ್ ಮಾಡ್ತಾನೆ ಫಲ ಆಗಿದ್ರೆ. ಇವತ್ತು ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲೇಬೇಡಿ, ಹುಚ್ಚಪ್ಪ ಗಡಿರ, ಅದನ್ನು ಮಾಡ್ತಾ ಇಲ್ಲ. ಏನೋ ಫಲ ಎಕ್ಸ್ಪೆಕ್ಟ್ ಮಾಡ್ತೇವೆ, ಏನೋ ಫಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಇವತ್ತು ದೇವರು ಎಕ್ಸ್ಪೆಕ್ಟ್ ಮಾಡಿದ ಫಲ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಫಸ್ಟ್ ನೋಡಬೇಕು. ಪರಮಾತ್ಮ ಇವತ್ತು ಕೊಟ್ಟಿದ್ದು ಉದ್ಧಾರವಾಗಿ ಅಂತ ಹೇಳಿ, ಜಗತ್ತನ್ನೇ ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇವತ್ತು ಹೊಸ ಯುಗಾದಿ ಅಂತ ಹೇಳಿದಾಗ ಜೀವನದಲ್ಲಿ ಹೊಸತನಕ್ಕೆ ತಯಾರಾಗಬೇಕು. ಹಳೆಯದು ಹೋಯ್ತು, ಹೊಸ್ತು ಬಂತು, ಹೋಗಿದ್ದು ಮತ್ತೆ ಬರೋದಿಲ್ಲ. ಆದರೆ ಹೊಸದನ್ನು ನಾವು ಬದಲಾಗದೆ ಹೋದರೆ ಇದೇ ರೀತಿ ಇದ್ದರೆ ಏನು ಉಪಯೋಗಕ್ಕೂ ಬರೋದಿಲ್ಲ. ಅದಕ್ಕೆ ಹನುಮಂತೇವರು ಕೇಳ್ತಾರೆ, ನಾವು ಜೀವಮಾನದಲ್ಲಿ ವರ್ಷಕ್ಕೊಮ್ಮೆ ಚೇಂಜ್ ಆಗೋ ಯೋಚನೆ ನಾವು ಮಾಡಿದರೆ, ಹನುಮಂತೇವರು ಕೇಳ್ತಾರೆ, ರಾಮ ಒಂದು ಕ್ಷಣದಲ್ಲೂ ಚೇಂಜ್ ಆಗಬೇಕು. ಪ್ರಾರ್ಥತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶ ಮೇ ಹ್ರಾಸ ವಿವರ್ಜಿತಾ ಸದಾ. ಎಷ್ಟು ಹೇಳ್ತೇವೆ, ಕ್ಷಣ ಕ್ಷಣಕ್ಕೂ ಭಕ್ತಿ ಹೆಚ್ಚಾಗಬೇಕು. ಹನುಮಂತನೇ ಮಾತು ಕೇಳಿಬಿಟ್ರೆ ಯಾತಕ್ಕೆ ಅವರು ಭಾವಿ ಬ್ರಹ್ಮ ಅಂತ ಅರ್ಥ ಆಗುತ್ತೆ. ಕ್ಷಣ ಕ್ಷಣದಲ್ಲೂ ದೇವರಲ್ಲಿ ಭಕ್ತಿ ಹೆಚ್ಚು ಮಾಡಬೇಕು. ಇವತ್ತು ಪ್ರತಿ ಸಾದೆ ಊಟ ಮಾಡ್ತೀವಿ, ಏನ್ರಿ ಹಬ್ಬ ಸ್ಪೆಷಲ್ ಇಲ್ವಾ ಅಂತ ಕೇಳ್ತಾರೆ. ಊಟದ ಸ್ಪೆಷಲ್ ಕೇಳ್ತೀಯಲ್ಲ, ನಿನಗೆ ಸ್ಪೆಷಾಲಿಟಿ ಇಲ್ಲ, ಏನು ಉಪಯೋಗ ಅದರಿಂದ. ನಾವು ದೇವರ ಧ್ಯಾನ ಮಾಡ್ತಕ್ಕಂಥ ರೀತಿಯಲ್ಲಿ ಬದಲಾವಣೆ ಆಗದೆ ಹೋದರೆ ಯಾವ ಕೆಲಸಕ್ಕೂ ಬರೋದಿಲ್ಲ. ಹೊರಗಿನ ವಾತಾವರಣ ಭಾಳ ಕೆಟ್ಟ ವಾತಾವರಣ, ಹೊರಗಡೆ ನೋಡಿದ ಮನುಷ್ಯ ಕೆಟ್ಟ ಅಂತಲೇ ಅರ್ಥ. ಆ ಟಿವಿಗಳಿಂದ ಪ್ರಾರಂಭವಾದರೆ ಎಲ್ಲಿ ನೋಡಿದ್ರು ವಿಚಿತ್ರ, ಒಂದು ವಿಕೃತ ಸಂಸ್ಕಾರ. ಮನುಷ್ಯನಿಗೆ ಸರಿಯಾದ ದಾರಿಗೆ ಹೋಗೋ ರೀತಿನೇ ಗೊತ್ತಿಲ್ಲ. ಯಾಕಂದ್ರೆ ಹೇಳ್ತಿರ್ತಾರೆ, ಪಾಪ ದೊಡ್ಡವ್ರು ಹೋಗ್ತಿರ್ತಾರೆ, ಚಿಕ್ಕ ಹುಡುಗರು ಬಂದು ಬಿಡಿಸಿಬಿಡ್ತಾರೆ, ಬಿಟ್ಟು ದುಃಖ ಪಡೋದಿಲ್ಲ, ಚಪಾಟಿ ನಕ್ಕಬಿಡ್ತಾರೆ. ಹಬ್ಬ ಖುಷಿ ಅವರಿಗೆ, ಭಾರಿ ದೊಡ್ಡ ಕೆಲಸ ಮಾಡಿದ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಮಕ್ಕಳಿಗೆ ತಪ್ಪು ಯಾವುದು ಸರಿ ಯಾವುದು ಅಲ್ಲ, ತಪ್ಪನ್ನೇ ಸರಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆ ತಮ್ಮ ಬಂದು ಹೀರೋಯಿಸಮ್ ಅಂದರೆ ರೌಡಿಸಮ್ ಹೀರೋಯಿಸಮ್ ತಿಳ್ಕೊಂಡಿದ್ದೆ ಹಾಗಾಗಿಬಿಟ್ಟಿದ್ದರು. ರೌಡಿಸಂ ಅಂದ್ರೆ ಹೀರೋಯಿಸಂ ಇದ್ದಾಗ ಲೆಕ್ಕ. ಎಷ್ಟು ಅನ್ಯಾಯ. ಹೀರೋಯಿಸಂಗೆ ಅರ್ಥನೇ ಗೊತ್ತಿಲ್ಲ. ಹೊರಟಾಗಿದ್ರೆ ಯುಗೋ ಆಗಿ ತೋರಿಸಿಬಿಟ್ರೆ ಆಗಿದ್ರೆ ಭಾರಿ ದೊಡ್ಡ ಮನುಷ್ಯ ಅಂತ ತಿಳ್ಕೊಳ್ಳೋ ಭ್ರಮೆ ಹುಟ್ಟಾಗಿದೆ ಜನಗಳಿಗೆ. ವಿನಯ ಅಂದ್ರೆ ದೈನ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ತಪ್ಪದು. ವಿನಯ ಅಂದ್ರೆ ಮನುಷ್ಯನ ಜೀವನವನ್ನು ಬಹಳ ಎತ್ತತಕ್ಕಂಥ ದೊಡ್ಡ ಗುಣ ಅದು ಅಂತ. ಅದೆಲ್ಲ ಕ್ರಮೇಣ ಹೋಗ್ತಕ್ಕಂಥ ಕಾಲ ಇದು. ಅದು ಬದಲಾವಣೆ ಮಾಡ್ಕೋಬೇಕಾದ್ರೆ ಈ ಸಂವತ್ಸರದ ಸಂಕಲ್ಪ ಮಾಡಬೇಕು. ಇವತ್ತು ಯುಗಾದಿ ಮಾಡೋದು ಯಾರು, ಆಟೋಮೆಟಿಕ್ಕಾಗಿ ಬರೋದಿಲ್ಲ. ಯುಗಾಧಿಕೃತ್ ಯುಗಾವರ್ತ ವಿಷ್ಣು ಶಾಸ್ತ್ರ ಹೇಳ್ತಾರೆ. ಯುಗಾಧಿಕೃತ್ ಪರಮಾತ್ಮ ಮಾಡಿದ್ರೆ ಉಂಟು, ಇಲ್ಲದೋದ್ರೆ ಇಲ್ಲ. ಆಟೋಮೆಟಿಕ್ ಯಾವುದೂ ಅಲ್ಲ ಜಗತ್ತಿನಲ್ಲಿ. ತೇನವಿನ ತೃಣಮಪಿ ನಚಲ. ದೇವರು ಮಾಡಬೇಕು, ಮಾಡಿಸ್ಬೇಕಷ್ಟೇ. ಆ ದೇವರು ಮಾಡಿಸ್ತಾನೆ, ಅದನ್ನು ಚಿಂತನೆ ಮಾಡಬೇಕು ನಾವು. ಕಾರಣಿಯಾಮಕ ಪರಮಾತ್ಮ ಯುಗಾದಿ ಮಾಡುವವನವನೇನೆ. ಎಲ್ಲ ರೀತಿಯಲ್ಲೂ ಯುಗಾದಿ ಕಾಲಕ್ಕೆ ನಮಗೆ ನೋಡಿ ಬೇರೆ ಓದಿಸಿ. ನೀವೀಗ ಇಂಗ್ಲೀಷ್ ಜನವರಿ ಫೆಬ್ರವರಿ ಓದಿಬಿಡಿ, ಅಲ್ಲೇನು ಇದು ವ್ಯತ್ಯಾಸಗಳು ಕಾಣೋದಿಲ್ಲ ನಮಗೆ. ನಮ್ಮಲ್ಲಿ ಹಾಗಲ್ಲ, ಋತುಭಾರಕ್ಕತಕ್ಕದ್ದೆಲ್ಲ ಚೇಂಜಸ್ ಹೇಳ್ತಾ ಹೋಗ್ತಾರೆ. ತಿಥಿಗಿಡತಕ್ಕಂಥ ಚಂದ್ರನ ಗತಿಗಿದೆ. ಇವತ್ತು ಯಾವ ಡೇಟ್ಗೂ ಚಂದ್ರನಿಗೂ ಸಂಬಂಧ ಇಲ್ಲ. ಪ್ರಥಮ ದ್ವಿತೀಯ ಅಂತ ಹೇಳಿದಾಗೆಲ್ಲ ಚಂದ್ರನ ಗತಿ ಅದು ಅಪ್ಲೈ ಆಗ್ತಾ ಹೋಗುತ್ತೆ. ಅಷ್ಟಮಿ ಚಂದ್ರ ಎಲ್ಲಿದ್ದಾನೆ, ಹುಣ್ಣಿಮೆ ಚಂದ್ರ ಎಲ್ಲಿದ್ದಾನೆ ಅರ್ಥ ಆಗುತ್ತೆ. ಡೇಟ್ ಪ್ರಕಾರ ಏನು ಅರ್ಥ ಆಗೋದಿಲ್ಲ, ಡೇಟಿಗೆ ಅರ್ಥ ಇಲ್ಲ, ಜನವರಿಗೂ ಏನೂ ಅರ್ಥ ಇಲ್ಲ. ನಮ್ಮಲ್ಲಿ ಹಾಗಲ್ಲ, ಪ್ರತಿ ತಿಂಗಳಿಗೆ ವಸಂತ ಋತು ಶುರುವಾಯಿತು, ಎಲ್ಲ ಚಿಗುರು ಬರಲ ಕಾಲ ಶುರುವಾಗ. ಅಂದರೆ ಕಾಲಕ್ಕೆ ತಕ್ಕಂತೆ ಎಷ್ಟು ವ್ಯವಸ್ಥೆ ಇದೆ, ಎಷ್ಟು ಸೈಂಟಿಫಿಕ್. ನಮ್ಮ ಲೆಕ್ಕ ಹಾಕಿ ನಾವು ತಿಳ್ಕೊಂಡಿದ್ದು ಅವ್ರು ಸೈಂಟಿಫಿಕ್ ಅಂತೇಳಿ. ನಿಜವಾಗ್ಲೂ ನಾವು ಸೈಂಟಿಫಿಕ್ ಆಗಿರೋದು. ಅವ್ರು ಮೆಕ್ಯಾನಿಕಲ್ ಹೇಳ್ತಾರೆ ಹೊರತು ಸೈಂಟಿಫಿಕ್ ಅಲ್ಲ. ನಾವು ಇವತ್ತು ಕೋಟ್ಯಂತ ರೂಪಾಯಿ ಖರ್ಚು ಮಾಡ್ತಾರೆ ಗೊತ್ತಾ, ಫೋರ್ಕಾಸ್ಟ್ ಮಾಡಲಿಕ್ಕೆ. ಮಳೆ ಬರುತ್ತೋ ಮಳೆ ಬರುತ್ತೋ ಇಲ್ಲ ಅಂತ ಹೇಳೋದಕ್ಕೆ ಪೇಪರ್ನ ಹಾಕಿಬಿಟ್ಟಿರ್ತಾರೆ. ಸಾಧಾರಣದಿಂದ ಭಾರಿವರೆಗೂ ಮಳೆ ಬರತಕ್ಕಂಥ ಸಂಭವ ಇದೆ ಎಂದು ಊಹಿಸಲಾಗಿದೆ. ಇದು ಎಂದು ಯಾವ ಬೇಕು ಬಡ ಬಡ ಮಧ್ಯಾಹ್ನದಲ್ಲಿ ಹೇಳ್ಬೋದು, 24 ಅವರ್ಸ್ ಹೇಳ್ಬೋದು. ಇದನ್ನು ಇದನ್ನ ಹೇಳಕ್ಕೆ ಯಾವ ಸೈನ್ಸು ಬೇಕಾಗಿಲ್ಲ. ನಾ ಪಂಚಾಂಗ ಆಗಲ್ಲ, ಕರೆಕ್ಟಾಗಿ ಹೇಳ್ತಾರೋ. ಈ ಮಾತಿನೊಬ್ಬ ಸೈಂಟಿಸ್ಟೇ ಹೇಳಿದ್ದ, ನಾವು ಕೋಟ್ಯಂತರ ಖರ್ಚು ಮಾಡಿ ಇವತ್ತೇನು ಹೇಳ್ತೇವೆ ಅದನ್ನು ಬರೀ ಹಳ್ಳಿ ಜನ ಲೆಕ್ಕ ಹಾಕಿ ಹೇಳ್ತಾರೆ ಅಂತ ಹೇಳ್ತಾರೆ. ಹಳ್ಳಿ ಜನ ಲೆಕ್ಕ ಹಾಕಿ ಹೇಳ್ತಾರೆ. ಅಕ್ಯುರೇಸಿ ಇಸ್ ಮೋರ್ ವಿತ್ ಡೆಮ್ ಅಂತ ಹೇಳ್ತಾರೆ. ನಾವು ಮಾಡೋ ಅಕ್ಯುರೇಸಿ ಅವ್ರ ಅಕ್ಯುರೇಸಿ ಭಾರಿ ಜಾಸ್ತಿ. ಪೇಪರ್ ಸುಮ್ಮನೆ ಅಬ್ಸರ್ವ್ ಮಾಡ್ತೀರಿ, ಗೊತ್ತಾಗತ್ತೀವಿ. ಪೇಪರ್ನ ಹಾಕಿರ್ತಾರೆ, 4 ದಿವಸ ಭಾರಿ ಮಳೆ ಅಂತ ಹಾಕಿರ್ತಾರೆ. ಒಂದು ಹನಿ ಮಳೆನೂ ಬರೋದಿಲ್ಲ. ಆಮೇಲೆ ಶುದ್ಧ ವಾತಾವರಣ ಬೆಳೆ ಶುರುವಾಗಿರುತ್ತೆ. ಅಂದರೆ ಏನರ್ಥ ಅಂದರೆ ಆಪರೇಟರ್ಸ್ ಡಿಫೆಕ್ಟು ನೋಡೋರಿರ್ತಾರೆ, ಇದು ಸರಿ ಇಲ್ಲ. ನೋಡೋದು ಬೇಕಾದಷ್ಟು ಬಿದ್ದಿರ್ಬೋದು, ನೋಡೋರಿಗೆ ಜ್ಞಾನ ಬೇಕಲ್ಲ. ಇವತ್ತು ಎಸ್ಕ್ರೇ ತೆಗೆದಿರ್ಬೋದು, ನೋಡೋರು ಡಾಕ್ಟರ್ ಆಗಿರಬೇಕಲ್ಲ ಆ ಟೈಪ್. ಇವತ್ತು ಆಪರೇಟರ್ಸ್ ಸರಿ ಇಲ್ಲದೆ ಇರೋದು ಎಷ್ಟು ಸರಿನೋ, ನೋಡೋನಿಗೆ ಬುದ್ಧಿ ಇಲ್ಲ ಅಷ್ಟೇ ಸರಿಯಾಗು. ಅದೊಂದು ಕಾರಣ ಆಗುತ್ತೆ. ಅರ್ಥ ಮಾಡಿಕೊಂಡ್ರೆ ನಾವು ಅತಿ ಕಡಿಮೆ ಖರ್ಚಿನೊಳಗೆ ಅತಿ ಹೆಚ್ಚು ಸತ್ಯವನ್ನು ಹೇಳ್ತಕ್ಕಂಥ ಶಕ್ತಿ ಇರೋ ನಮ್ಮ ಭಾರತೀಯ ಪಂಚಾಂಗಗಳಿಗೆ ಹೊರತು ಬೇರೆದಕ್ಕಲ್ಲ. ಇವರು ಸುಳ್ಳು ಸುಳ್ಳು ಅಂತ ಹೊಡ್ಕೊತಾನೆ ಇರ್ತಾರೆ, ಪಂಚಾಂಗ ನಂಬೇಡ್ರಿ, ಜ್ಯೋತಿಷ್ ನಂಬೇಡ್ರಿ ಅಂತೇಳಿ. ಆದರೆ ಅವನು ಆ ಮಾತು ಪಬ್ಲಿಷ್ ಮಾಡ್ಬೇಕಾದ್ರೆ ಜ್ಯೋತಿಷ್ಯರೊಳಗೆ ಪಬ್ಲಿಷ್ ಮಾಡ್ತಾನೆ. ದೇವರಿಲ್ಲ ಅಂತ ದೇವರಾಣೆ ಹೇಳ್ತೇನೆ ಅಂತಾರಲ್ಲ ಅಂತ ಜನಗಳಿವರೆಲ್ಲ ಕೂಡ ಅರ್ಥ ಇಲ್ಲ. ಅದು ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಇವತ್ತು ಸ್ಪಿರಿಚುಯಾಲಿಟಿ ಬರೀಬೇಕು. ಜಗತ್ತಿಗೆ ಅತ್ಯಂತ ಮೂಲಭೂತವಾದದ್ದು ಆಧ್ಯಾತ್ಮಿಕ ಹಿನ್ನೆಲೆ. ಅದು ಬಿಟ್ಟುಬಿಟ್ರೆ ಮನುಷ್ಯನ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಅದು ತಿಳ್ಕೊಳ್ಳೋದಕ್ಕೆ ಅದು ಪಂಚಾಂಗ ಶ್ರವಣ ಮಾಡಬೇಕು. ಈ ಪಂಚಾಂಗಗಳನ್ನು ಅವಲಂಬಿಸಿರೋದು ಯಾರನ್ನ, ಭಗವಂತನನ್ನ. ಇವತ್ತು ಒಳ್ಳೆ ನಕ್ಷತ್ರ, ವಾರ ಸರಿ ಇಲ್ಲ, ನಕ್ಷತ್ರ ಸರಿ, ಉತ್ತರಾಭಾದ್ರ ನಕ್ಷತ್ರ ಒಳ್ಳೆ ನಕ್ಷತ್ರ ಇದೆ. ಇವತ್ತು ಸಾಮಾನ್ಯವಾಗಿ ಕರ್ಣ ಯಾರು ಕರ್ಣ ದಿವಸ ಹೇಳೋದೇ ಇಲ್ಲ, ಶುಭಯೋಗ ಶುಭ ಕರ್ಣ ಅಂತ ಬಿಡ್ತಾರೆ ಅಷ್ಟೇ. ಇವತ್ತು ಶುಭಯೋಗನೇ ಇದೆ, ಭಾರಿ ಆಶ್ಚರ್ಯ. ಆದರೆ ಯೋಗದಲ್ಲಿ ಶುಭಯೋಗ ಅಂತಿದೆ, ಇವತ್ತು ಶುಭಯೋಗ ಇದೆ. ಇವತ್ತು ಕರ್ಣ ಕಿಂಸ್ತುಜ್ಞ ಅಂತ ಒಂದು ಕರ್ಣ, ಕಿಂಸ್ತುಜ್ಞ ಕರ್ಣ ಇದೆ, ಎಲ್ಲ ಒಳ್ಳೆಯದು. ಅದು ವಾರ ಬಿಟ್ಬಿಟ್ಟು ಉಳಿದೆಲ್ಲ ಸರಿ ಇದೆ. ನಾಲ್ಕು 5 ಇರಬೇಕಲ್ಲ, 5 ಒಂದು ಸರಿ ಇಲ್ಲ, ಉಳಿದ 4 ಸರಿ ಇದೆ. ಆದರೆ ಮಂಗಳ ಭಗವದ್ಭಕ್ತರು ವಿರೋಧ ಮಾಡೋದಿಲ್ಲ, ಆದ್ದರಿಂದ ಭಗವದ್ 5 ಸರಿ ಇದ್ದಾಗ ಲೆಕ್ಕ. ದೇವರ ಭಕ್ತರಿಗೆ ಯಾವ ಯೋಚನೆ ಕೂಡ ಇಲ್ಲ. ಆದ್ದರಿಂದ ಕುಜ, ಕೂ ಅಂದರೆ ಭೂಮಿಯವಾಗ ಅಂತ ಆ ಹೆಸರಿನಲ್ಲೇ ಸೈನ್ಸ್ ಹೇಳುತ್ತೆ. ಅಂದರೆ ಭೂಮಿಗೆ ಡಿಪೆಂಡ್ ಆಗಿರೋ ಗ್ರಹ ಅದು ಅಂತ ಅರ್ಥ. ಈ ಮಾತಿನೊಳಗೆ ಕರೆಕ್ಟಾಗಿ ಅರ್ಥ ಹೇಳೋದು ನಮ್ಮ ಸದ್ಯತೆ ನಮ್ಮ ಶಾಸ್ತ್ರದಲ್ಲಿದೆ. ಅದನ್ನು ಅರ್ಥ ಮಾಡಿಕೊಂಡು ದೇವರ ಮೇಲೆ ಭಾರ ಹಾಕಿ ನಾವು ಬದುಕಿದರೆ ಜೀವನದಲ್ಲಿ ಕೆಡಕೇ ಬರೋದಿಲ್ಲ. ಯಾವ ಪಂಚಾಂಗನ ಮತ್ತೆ ನೋಡಬೇಡಿ. ದಿವಸಕ್ಕೆ ನಕ್ಷತ್ರ ತಿಥಿ ನೋಡಬೇಕೇ ಹೊರತು ಭವಿಷ್ಯ ನೋಡೋದು ಪಂಚಾಂಗ ನೋಡಬಾರದು. ನಾವು ಹರಿಗುರು ಭಕ್ತರ ಫಸ್ಟ್ ಕ್ಲಾಸ್ ಬರೆದಿದ್ದಾನು, ಯಾರೋ ಹೇಳಿದ್ರು ಫೇಲ್ ಅಂತೇಳಿ, ದಡ್ಡ ನಾನು ಕೋಟಿ ಹೋಗ್ತೀನಿ ಅಂತ ಹೇಳ್ತಾರೆ. ನಾನು ಸರಿಯಾಗಿ ಬರೆದು ಮತ್ತೆ ಫೇಲ್ ಆಗ್ತೀನಿ ಅನ್ನೋ ಆ ಕಾನ್ಫಿಡೆನ್ಸ್ ನಮಗಿರಬೇಕು. ಸರಿಯಾಗಿ ಬರೆದವನಿಗೆ ಎಷ್ಟೇ ಏನೇ ಆದರೂ ಕೂಡ ನಾನು ಪಾಸ್ ಆಗೇ ಆಗ್ತೇನೆ ಅಂತ ಹೇಗಿರಬೇಕು. ಇವತ್ತು ಭಗವದ್ಭಕ್ತರಾಗಿ ಶಾಸ್ತ್ರಾಧ್ಯಯನ ಮಾಡಿಕೊಂಡು ಸ್ನಾನ ಸಂಧ್ಯಾನ ನಿತ್ಯ ಸರಿಯಾಗಿ ಮಾಡಿಕೊಂಡಿದ್ರೆ, ಏಕಾದಶಿ ವ್ರತ ಮಾಡಿಕೊಂಡಿದ್ರೆ ನಿಮ್ಮ ಜೀವನದಲ್ಲಿ ಎಂಥ ಕೆಟ್ಟದಾಗುತ್ತೆ ಅಂತ ಹೇಳಿದರೂ ಕೂಡ ಅದು ನಮಗೆ ಬಿಟ್ಟು ಬೇರೆಯವರಿಗೆ ಅಂತ ಅರ್ಥ ಅಂತ ತಿಳ್ಕೊಂಬಿಡ್ತಾರೆ. ಇದು ಅರ್ಥ ಮಾಡಿಕೊಂಡು ಎಷ್ಟು ಬುದ್ಧಿವಂತನಾದರೂ ವರ್ಷದ ಬ್ಯಾಚ್ನಲ್ಲೂ ಪಾಸ್ ಆಗ್ತಾರೆ, ಮೋಸ್ಟ್ ಡಿಫಿಕಲ್ಟ್ ಪೇಪರ್ ಪಾಸ್ ಆಗಿರ್ತಾರೆ. ಇವನು ಓದ್ದೇ ಇದ್ದವನಿಗೆ ಅವ್ನು ಬರ ಭಕ್ತದಲ್ಲಿ ಕೂತ್ಕೊಂಡು ಬರೆಸಿದ್ರು ಫೇಲ್ ಆಗ್ತಾರೆ. ಅವನಲ್ಲ ಫೇಲ್ ಆಗೋದು ಗ್ಯಾರಂಟಿ ಅವನು. ಅದಕ್ಕೆ ಹೇಳ್ತಾರೆ, ನಮ್ಮ ಜೀವನದಲ್ಲಿ ಸತ್ಯ ಧರ್ಮಗಳಿಗೆ ಮಹತ್ವ ಕೊಟ್ಟು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ನಂಬಿಕೊಂಡು ಒಂದೇ ವಿಷ್ಣು ನಮಾಮಿ ಶ್ರೀಯಮಥ ಚ ಭುವಂ ಬ್ರಹ್ಮ ವಾಯೂಚ ಒಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೇ ರುದ್ರದೇವಂ ದೇವೀರ್ ವಂದೇ ಸುಪರ್ಣೀಂ ಅಹಿಪತಿ ದಯಿತಾಂ ವಾರುಣೀಂ ಅಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನ್ ಅಪಿ ಸಕಲ ಸುರಾಂ ಸದ್ಗುರುನ್ ಮದ್ಗುರುಂಶ್ಚ ಅಂತ ಬದುಕಿದವರಿಗೆ ಜೀವನದಲ್ಲಿ ಕೆಡಕಾಗೋದಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಜಾತಕವನ್ನು ನೀವು ಬೇರೆದಕ್ಕೆ ಉಪಯೋಗಿಸ್ಬೇಕೇ ಹೊರತು ನಮ್ಮ ಭವಿಷ್ಯ ಆಗಿರುತ್ತೆ ಆಗಿರೋದು ನೋಡೋಕೆ ಎಂದೆಂದು ಉಪಯೋಗಿಸ್ಬೇಡಿ. ಪ್ರಹ್ಲಾದನ ಎದುರು ಏನೇನು ಆಗ್ತಿತ್ತು, ಏನೋ ಆಗೋದಲ್ಲ, ಹೊಡಿತಿದ್ದಾರಾಗಲೇ, ಆಗಲೇ ಹಾವು ಚೇಳು ಹೆಂಗ ವಿಷ ಏನೇನೋ ಮಾಡ್ತಾರೆ. ಪ್ರಹ್ಲಾದ 100% ಸೇಫ್. ಮಾಡಿದವನೇ ಟೆನ್ಷನ್ನು, ಹಿರಣ್ಯಕಶಿಪು ಭಾರಿ ಟೆನ್ಷನ್ ಆಗಿದೆ, ಪ್ರಹ್ಲಾದ ಫ್ರೀ. ಯಾತಕ್ಕೆ ದೇರ್ ಮೇಲೆ ಭಾರ ಹಾಕಿದ್ದಾರೆ. ಹಿತ್ವಾತ್ಮ ಪಾತಂ ಗೃಹಮಂಧಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ಇದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ದೇವರು ನಂಬತಕ್ಕಂಥ ಪದ್ಧತಿ ಬಂದರೆ ಅದು ಯುಗಾದಿ ಆಗ್ತದೆ. ಆದಿ ಹೊಸದಕ್ಕೆ ಪರಿಣಾಮ ಆಗಬೇಕು. ಯುಗಾದಿ ಯಾವ ಪ್ರಾರಂಭವಾಯಿತು ಅನ್ನೋದು ಮಾತು ಹೇಳ್ತಾರೆ ಆಚಾರ್ಯರು. ಭೀಮಸೇನ ದೇವರು ತಮ್ಮ ಗದೆಯಿಂದ ದುರ್ಯೋಧನನ ಹೊಡೆದು ಬೀಳಿಸ್ತಾರೆ, ಎರಡೂ ತಡೆಗಳನ್ನು ಮುರಿದು ಬೀಳಿಸ್ತಾರೆ. ಸಮಾರಬ್ಧಂ ಕಲಿಯುಗಂ ಯಥಾ ದುರ್ಯೋಧನ ಅಪತತ್, ಆ ಕಲಿಯುಗ ಪ್ರಾರಂಭವಾಯಿತು. ದುರ್ಯೋಧನ ಬಿದ್ದ, ಕಲಿಯುಗ ಪ್ರಾರಂಭವಾಯಿತು. ಅಂದಮೇಲೆ ಬೀಳಿಸಿದ್ದಾರು ಭೀಮಸೇನ ದೇವರು. ಭೀಮಸೇನ ನೆನೆದವರಿಗೆ ದುರ್ಯೋಧನ ಬೀಳ್ತಾನೇ ಇರ್ತಾನೆ, ಕಲಿ ಹೋಗ್ತಾನೇ ಇರ್ತಾನೆ ಹೊರತು ನಮಗೆ ಏನೂ ಆಗೋದೇ ಇಲ್ಲ. ಯಾಕೆ ಕಲಿ ಸಾಯೋದು ಇಬ್ಬರಿಗೆ, ಹರಿವಾಯುಗಳಿಗೆ ಒಂದಿನ ಯಾರಿಗೂ ಕಲಿ ಬಣಿಯೋದಿಲ್ಲ, ಬ್ರಹ್ಮದೇವರು ವರ ಅವನಿಗೆ. ಆದ್ದರಿಂದ ಹರಿವಾಯುಗಳನ್ನ ಬಿಟ್ಟರೆ ಬೇರೆ ಯಾರಿಗೂ ಕಲಿ ಸೋಲೋದಿಲ್ಲ. ಹರಿನೇ ಸಾಕ್ಷಾತ್ ನಾರಾಯಣ, ವಾಯುದೇವರೇ ಶ್ರೀಮನ್ ಮಧ್ವಾಚಾರ್ಯರು. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ ಅಂತ ಬದುಕಿದವರಿಗೆ ಯಾವ ಕೇಡು ಆಗೋದಿಲ್ಲ ಅನ್ನೋ ಧೈರ್ಯವನ್ನು ಇಟ್ಟುಕೊಂಡು ನಾವು ಸೋಚಿತ ಕರ್ಮಗಳ ಆಚರಿಸುತ್ತಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಖೇಚರ ವಾಹ ಚರಾಚರ ಬಂಧಕ ಮೋಚಕ ನಹುದೆಂದು ಯೋಚಿಸುತ್ತಿಪ್ಪುದೇ ಫಲವಿದು ಬಾಳದುದಕ್ಕೆ ಅಂತ ಜಗನ್ನಾಥಾಸರು ಹೇಳಿದಾಗ ಬದುಕಿದರೆ ಜೀವನ ಸಾರ್ಥಕವಾಗ್ತದೆ ಅಂತ ಹೇಳ್ತಾ, ಇನ್ನು ಹೆಂಗಸರು ಇದು ಬಂದು ಕಾಲ ಬಂದಾಗ ಅಧಿಕ ಮಾಸದಲ್ಲಿ ಹರಿಕಥಾಂಶ ನಿತ್ಯ ಪಾರಾಯಣ ಮಾಡಿದರೆ 32 ಸಂಧಿ ಪ್ಲಸ್ ಫಲಶ್ರುತಿ ಸಂಧಿ 33 ಆಯಿತು. ಸರಿಯಾಗಿ 33 ಆ ರೀತಿ ಹೇಳ್ಬೋದು. ದಿವಸ 33 ದೇವರನಾಮ ಹೇಳ್ಬೋದು, ಅಥವಾ 33 ನುಡಿಗಳನ್ನು ಆರಿಸ್ಕೊಳ್ಬೇಕಾದ್ರೆ ಹೇಳ್ಬೋದು. ಯಾವುದೇ ರೀತಿಯಲ್ಲಿ ಏನೂ ಬರಲಿಲ್ಲ ಹೋದಲ್ಲೋ 33 ಸರ್ತಿ ಕೇಶವನಾರಾಯಣ ಅಂದರೂ ಸಾಕು, 33 ಸರ್ತಿ ಅನ್ಬೇಕು, ಅವಾಗ ಒಳ್ಳೆ ವಿಶೇಷ ಫಲ ಕೊಡುತ್ತೆ. ಇನ್ನು ಕೇಶವನಾಮಾದಿಗಳನ್ನು ಹೇಳ್ಬೋದು. ಮತ್ತು ಸಾಧನೆ ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟಿದ್ದಾರೆ. ಯಥಾಶಕ್ತಿ ಯಥಾ ಜ್ಞಪ್ತಿ ಯಥಾ ವೈಭವಂ ಕನಿಷ್ಠೆ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಯುದ್ಧದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಲೇಬೇಕು. ಯಥಾ ಜ್ಞಪ್ತಿ ತಿಳುವಳಿಕೆ ಸರಿಯಾಗಿ ಇಟ್ಕೊಂಡು ಮಾಡೋ, ಯಥಾಶಕ್ತಿ ನಮ್ಮ ಶಕ್ತಿ ಇದ್ದಷ್ಟು ಸರ್ಕಾರ ಸಿದ್ಧ ಮಾಡಿಕೊಡೋದು, ಆಮೇಲೆ ಯಥಾ ಜ್ಞಪ್ತಿ ಯಥಾಶಕ್ತಿ ಯಥಾ ವೈಭವ, ದೇವರಿಗೆ ಎಷ್ಟು ವೈಭವ ಮಾಡೋಕ್ಕೆ ಸಾಧ್ಯ ಇದೆ. ನಾವು ನಮಗೆ ವೈಭವಕ್ಕೆ ಯೋಚನೆ ಮಾಡ್ತೇವೆ, ದೇವ್ರಿಗೆ ವೈಭವಕ್ಕೆ ಯೋಚನೆ ಮಾಡಬೇಕು. ದೇವರಿಗೆ ಅಲಂಕಾರ ಮಾಡಬೇಕು. ದೇವರು ನಾವು ಶೇಷ ಪ್ರಣಾಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ, ಆ ರೀತಿ ಬದುಕಬೇಕು. ಆ ಒಂದು ದಾರ್ಢ್ಯ ಬಂತು ಅಂದರೆ ಜೀವನ ಸಾರ್ಥಕ ಅಂತ ಹೇಳ್ತಾ, ಇವತ್ತಿನ ವಿಕೃತಿ ನಾಮ ಸಂವತ್ಸರ ಎಲ್ಲರಿಗೂ ಕೂಡ ಹರಿವಾಯುಗಳ ಅನುಗ್ರಹದಿಂದ ಕಲ್ಯಾಣಕ್ಕೆ ಕಾರಣವಾಗಲಿ, ಸುಕೃತಕ್ಕೆ ಕಾರಣವಾಗಲಿ ಅಂತ ಹೇಳ್ತಾ, ನಮ್ಮ ಶ್ರೀ ವ್ಯಾಸಮತ್ವ ಸಂಶೋಧನಾ ಪ್ರತಿಷ್ಠಾನದಿಂದ ಹಾರೈಕೆಯನ್ನು ಸಲ್ಲಿಸ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ತುಂಬ ಜನ ಇವತ್ತು ಪ್ರಾಯೋಜಕರಾಗಿ ಭಾಗವಹಿಸಿದ್ದಾರೆ. ಎಂದರಂತೆ ಶ್ರೀ ಎಚ್ ಎಸ್ ಸ್ವಾಸ್ತೇಯಮೂರ್ತಿ ದಂಪತಿಗಳು, ಶ್ರೀ ಡಿ ಎನ್ ಗುರುರಾಜರಾವ್ ದಂಪತಿಗಳು, ವಿ ಎಸ್ ಸತ್ಯನಾರಾಯಣ ದಂಪತಿಗಳು, ಒಬ್ಬ ಮತ್ತು ಮುದ್ಲಾಪುರ ಶ್ರೀನಿವಾಸರಾವ್ ಅವರ ಕುಟುಂಬ ವರ್ಗ, ಮತ್ತು ಇತ್ತೀಚೆಗೆ ಸೇರಿಕೊಂಡಿರತಕ್ಕಂತಹ ಪವನ್ ರಾಘವೇಂದ್ರ ಪ್ರಸಾದ್ ಅವರು, ಅನಂತರ ಇನ್ನು ಅನೇಕ ಜನರಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತೊಬ್ಬರು ಅನಸೂಯಬಾಯಿಯ 90 ವರ್ಷ ಅವರಿಗೆ, ಅವರ 90 ವರ್ಷದ ಹುಟ್ಟಿದಬ್ಬ ಅಂಥೇಳಿ ಅವರ ಮಗಳು ಶಾಂತಾ ಪ್ರಸಾದ್ ಅವರು ಅವರಿದ್ದು ಪ್ರಾಯೋಜಕರಾಗಿ ಸೇರಿಕೊಂಡಿದ್ದಾರೆ. 90 ವರ್ಷ ಈಗಿನ ಕಾಲಕ್ಕಿಂತ ದೊಡ್ಡ ಇದೊಂದು, ಮತ್ತು ಒಳ್ಳೆ ಭಕ್ತಿ ಮಾಡಿಕೊಂಡು ವಿಶೇಷ ರೀತಿಯಲ್ಲಿ ಸಾಧನೆ ಮಾಡತಕ್ಕಂಥದ್ದು ಬಹಳ ಕಷ್ಟ. ಅಂಥವರಿಗೆ ಸ್ಮರಣೆ ಏನು ಮಾಡಿದರೂ ಭಾರಿ ಶ್ರೇಷ್ಠನೇ, ಆ ಕಾರ್ಯ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನು ಡಾಕ್ಟರ್ ಕುಮದ ಅವರು, ಶ್ರೀಮತಿ ಸಾವಿತ್ರಮ್ಮ, ತುಂಬ ಜನಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಹರಿವಾಗಲಿಸಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಮುಂದಿನ ಕಾರ್ಯಕ್ರಮ ನರಸಿಂಹ ಜಯಂತಿ 26 ಮೇ, ಅವತ್ತಿಲ್ಲಿ ನರಸಿಂಹದೇವರ ಬಗ್ಗೆ ವೇದವ್ಯಾಸ ಜಯಂತಿ ಎಲ್ಲ ಸೇರಿ ಬರುತ್ತೆ. ಆದ್ದರಿಂದ ನರಸಿಂಹ ಜಯಂತಿ, ವೇದವ್ಯಾಸ ಜಯಂತಿ, ಕೂರ್ಮ ಜಯಂತಿ, 3 ಜಯಂತಿಗಳ ನಿಮಿತ್ತ ಅವತ್ತು ಪ್ರವಚನ ಇರುತ್ತೆ ಅಂತ ಹೇಳ್ತಾ, ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ, ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಾಹಿತೇನ ಪ್ರಿಯತಾಂ ಕಮಲಾಲಯ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ.
ಹೀಗೆ ಬನ್ನಿ ಸರ್, ದಯವಿಟ್ಟು ಹೀಗೆ ಬನ್ನಿ, ನೀವೇ ಮುಂದೆ ಬನ್ನಿ.